Radha Madhava Radhe Jaya Radha Madhava Radha Madhava Radhe Jaya Prabhupada, 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 ನಾನು ಪತ್ತೆ ಮಾಡ್ಬೇಕು ಮಾಡ್ತಾ ಇದ್ದೀನಿ. ಈ ಕಡೆ ಹೇಳ್ಬೇಕಂದ್ರೆ ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣ ಪ್ರಜ್ಞೆಗೆ 1995 ಬಂದೆ. ಸೊ ಈ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ನನಗೆ ಉತ್ತಮವಾಗಿರುವಂತ ಬೋತ್ ಮೆಟೀರಿಯಲ್ ಸ್ಪಿರಿಚುವಲ್ ಲೈಫ್ ಅಲ್ಲಿ ಎರಡರಲ್ಲೂ ನನಗೆ ತುಂಬಾ ಅನುಕೂಲ ಆಗಿದೆ. ಸೊ ಮೇನ್ಲಿ ಹೇಳ್ಬೇಕಾದ್ರೆ ನನ್ನ ಭೌತಿಕವಾಗಿರುವಂತ ಜೀವನ ಅಷ್ಟು ಚೆನ್ನಾಗಿರಲಿಲ್ಲ ಮುಂಚೆ. ಬಟ್ ಕೃಷ್ಣ ಪ್ರಜ್ಞೆ ತಗೊಂಡ್ಮೇಲೆ ಆಪ್ಟಿಷಿಯಸ್ನೆಸ್ ಅಂತ ಹೇಳ್ತಾರೆ ಅದು ಬಂತು. ಆಮೇಲೆ ಇವಾಗ ಅದು ಜಾಸ್ತಿ ಮಾಡ್ತಾ ಮಾಡ್ತಾ ನನ್ಗೆ ಇನ್ನೂ ಹೆಚ್ಚಿನ ಉತ್ಸಾಹ ಮಾಡೋದಕ್ಕೆ ಇದು ಹೆಚ್ಚಿನ ಇದು ಭೌತಿಕ ವಿಷಯಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ತುಂಬಾ ಇಷ್ಟವಾಗಿತ್ತು. ಆಮೇಲೆ ಸೊ ನಾನು ಡೈಲಿ ಮಾಡಕ್ ಶುರು ಮಾಡಿದೆ. ಮುಂಚೆ ಸ್ವಲ್ಪ ಮಾಡ್ತಾಯಿದ್ದೆ, ಆಮೇಲೆ ದಿನೇ ದಿನೇ ಹೆಚ್ಚು ಮಾಡಿದೆ ಆಧ್ಯಾತ್ಮಿಕ ಜೀವನ ಬಗ್ಗೆ ತಿಳಿಯಲು. ಸೊ ಇದು ಇದಕ್ಕೆಲ್ಲ ಕಾರಣ ಯಾರು ಶಿಲಾ ಪ್ರಭುಪಾದರು. ಶಿಲಾ ಪ್ರಭುಪಾದರು ಅವರ ಕೃಪೆಯಿಂದ ನಾನು ಇದನ್ನ ಸೀರೆ ಪಡ್ಕೊಂಡೆ. ಸೊ ಇವಾಗ ಆಲ್ರೆಡಿ ಇವಾಗ ಇಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇದೀವಿ. ಆಮೇಲೆ ನಮ್ಮ ದೇವಸ್ಥಾನ ಹತ್ರ ಪ್ರೋಗ್ರಾಮ್ ನಡೀತದೆ, ಅಂದ್ರೆ ನಾನು ನಡೆಸೋದು. ಸೊ ಈ ತರ ನನ್ನ ಪರಿಚಯ ಶ್ರೀರಾಮ್
ಸ್ವಲ್ಪ
ದೂರಿಂದ ಬರ್ತಾ
ಇರೋದು 9th ಸ್ಟ್ಯಾಂಡರ್ಡ್ ಆಯ್ತು.
सरोजा लिखिता
ದಾರಿ ಕೃಷ್ಣ ತಾವು
ಪ್ರೋಗ್ರಾಮ್ ಬರೋದಕ್ಕೆ ತೊಂದರೆ ಆಗಿಲ್ಲ ಅನ್ಸುತ್ತೆ. ಕರೆಕ್ಟ್ ಟೈಮ್ ಜೊತೆ ಮುಗಿಸ್ತೀವಿ, ತೊಂದರೆ ಇಲ್ಲ. ಸೊ ಈ ಒಂದೆರಡು ವಾಕ್ಯದಲ್ಲಿ ಹೇಳ್ಬೇಕಾದ್ರೆ ಈ ಕೃಷ್ಣ ಪ್ರಜ್ಞೆ ಏನು ಅನ್ನೋದನ್ನ ಒಂದೆರಡು ಮಾತಲ್ಲಿ ಹೇಳ್ತೀನಿ. ಈ ಕೃಷ್ಣ ಪ್ರಜ್ಞೆ ಶ್ರೀಲ ಪ್ರಭುಪಾದರು 1966 ಶುರು ಮಾಡಿದ್ರು. ಆಕ್ಚುಲಿ ಇದಕ್ಕೆ ಮುಂಚೆ 1944 ಆಲ್ರೆಡಿ ಅವ್ರಿಗೆ 1932 ಅವ್ರಿಗೆ ಅವರ ಗುರುಗಳಿಂದ ಈ ಕೃಷ್ಣ ಪ್ರಜ್ಞೆ ಮುಂದುವರೆಸಲು ಅವ್ರಿಗೆ ಉಪದೇಶ ಮಾಡಿದ್ರು. ಸೊ ಆ ಟೈಮಲ್ಲಿ ಭಾರತದಲ್ಲಿ ಶಿಲ ಪ್ರಭುಪಾದರು ಪ್ರಚಾರ ಮಾಡೋಕೆ ಒಂದು ಮ್ಯಾಗಝೈನ್ ಬರೀತಾ ಇದ್ರು, ಒಂದು ಪತ್ರಿಕೆ ಅಂತ ಬರೆದ್ರು. ಅದರ ಹೆಸರು ಮರಳಿ ಭಗವಂತನಿಗೆ ಅಂತ. ಸೊ ಆ 1944 ಅವ್ರು ಖುದ್ದಾಗಿ ಬರೆದು ಅದನ್ನ ಎಡಿಟ್ ಮಾಡಿ ಸೊ ಅದನ್ನ ಪ್ರಚಾರ ಅಂದ್ರೆ ಅವ್ರ ಕೈಯಲ್ಲೇ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಸೊ ಇದನ್ನ ಅವರು ಆಲ್ಮೋಸ್ಟ್ 15 ವರ್ಷಗಳ ಕಾಲ ಈ ತರ ಮಾಡಿದ್ರು. ಆಮೇಲೆ ಇಲ್ಲಿ ಹೆಚ್ಚಾಗಿ ಭಾರತದಲ್ಲಿ ಅವಾಗ ಜಾಸ್ತಿ ಜನ ಟೆಕ್ನಾಲಜಿ ಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದೆ ಜನರು, ಜಸ್ಟ್ ಲೈಕ್ ಇವಾಗ ಸಾಫ್ಟ್ವೇರ್ಗೆ ಎಲ್ಲ ಎಷ್ಟು ಅಟ್ರಾಕ್ಟ್ ಆಗ್ತಿದ್ದಾರೆ. ಸೊ ಅದೇ ತರ ಅವಾಗ್ಲೂ ಭಾರತದಲ್ಲಿ ಈ ತರ ತುಂಬಾ ಜನ ಅದರ ಬಗ್ಗೆ ಆ ವಿಷಯಗಳ ಬಗ್ಗೆ ಜಾಸ್ತಿ ಕುತೂಹಲಕಾರಿಯಾಗಿರೋ ಅವಾಗ ಅವ್ರು ಯಾರು ಕೃಷ್ಣ ಪ್ರಜ್ಞೆನ ತಗೊಳ್ತಾ ಇರ್ಲಿಲ್ಲ. ಸೊ ಆಮೇಲೆ ಅವರ ಗುರುಗಳಾದ ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಕಾಪು ಇವರು ಇವರು ಅವಾಗವಾಗ ಅವರ ಇದರಲ್ಲಿ ಬರ್ತಾ ಇದ್ರು, ಅವರ ಕನಸಿನಲ್ಲಿ ಬಂದು ಹೇಳ್ತಾ ಇದ್ರು ನೀವು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಪ್ರಚಾರ ಮಾಡಬೇಕು. ಸೊ ಇದರ ಉದ್ದೇಶ ಏನಪ್ಪ ಪ್ರಚಾರ ಮಾಡೋದು, ಪಾಶ್ಚಾತ್ಯ ದೇಶದಲ್ಲಿ ಯಾರು ಪ್ರಚಾರ ಮಾಡಬೇಕಾಗಿತ್ತು ಅನ್ನೋದಕ್ಕೊಂದು ಕ್ವಶನ್ ಬರುತ್ತೆ ನಮಗೆ. ಸೊ ಅವಾಗ ಅವ್ರು ಹೇಳ್ತಾರೆ ಭಾರತೀಯರು ಟೆಕ್ನಾಲಜಿ ಜಾಸ್ತಿ ಅವರು ಅಟ್ರಾಕ್ಟ್ ಆಗ್ತಾ ಇದ್ರು. ಸೊ ಟೆಕ್ನಾಲಜಿ ಯಾರು ಇದು ಮಾಡ್ತಾರೆ ಅಂದ್ರೆ ತಯಾರಿ ಮಾಡ್ತಾರೆ, ಸೊ ಅವ್ರಿಗೆ ಟೀಚ್ ಮಾಡಿ, ಅವರಿಂದ ಭಾರತೀಯರು ಮತ್ತೆ ಅವರ ನಮ್ಮದೇ ಆದ ಇದು ಕಲ್ಚರ್ ಸಂಸ್ಕಾರ ಸಂಸ್ಕೃತಿಯನ್ನ ವಾಪಸ್ ತಗೊಳ್ತಾರೆ. ಸೊ ಈ ವಿಧವಾಗಿ ಶ್ರೀಲ ಪ್ರಭುಪಾದರು 1965 ಬೋಸ್ಟನ್ ಗೆ ಬಾಂಬೆಯಿಂದ ಬೋಸ್ಟನ್ ಹೋದ್ರು. ಅಲ್ಲಿಂದ ಅವರು ಬೋಸ್ಟನ್ ನಿಂದ ನ್ಯೂಯಾರ್ಕ್ ಹೋಗಿ ನ್ಯೂಯಾರ್ಕ್ ಅಲ್ಲಿ ಶುರು ಮಾಡಿದ್ರು. ಒಂದು ವರ್ಷದಲ್ಲಿ ಈ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಆಂದೋಲನ ಶುರು ಮಾಡಿದ್ರು. ಸೊ ಇದನ್ನ ಹರೇ ಕೃಷ್ಣ ಆಂದೋಲನ ಅಂತ ಕರೀತಾರೆ. ಸೊ ಸೊ ಒಬ್ರು ಒಂದು ಈ ಸಂಸ್ಥೆನ ರಿಜಿಸ್ಟರ್ ಮಾಡ್ಬೇಕಾದ್ರೆ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಆಂದೋಲನ ಅಂತ ರಿಜಿಸ್ಟರ್ ಮಾಡಿದ್ರು. ಸೊ ಕೆಲವು ರಿಪೋರ್ಟರ್ಸ್ ಬಂದು ಕೇಳಿದ್ರು ಇದೆಲ್ಲ ಯಾಕೆ ಈ ತರ ಮಾಡ್ತಾ ಇದ್ರು, ಅಂತಾರಾಷ್ಟ್ರೀಯ ದೇವರ ಆಂದೋಲನ ಅಂತ ಏನೋ ಮಾಡಬಹುದಾಗಿತ್ತು, ಯಾಕೆ ಕೃಷ್ಣ ಆಂದೋಲನ ಕೃಷ್ಣ ಪ್ರಜ್ಞೆ ಆಂದೋಲನ. ಸೊ ಶ್ರೀ ಪ್ರಭುಪಾದರು ಹೇಳ್ತಾ ಇದ್ರು ಕೃಷ್ಣ ದೇವರು ಅಂದ್ರೆ ಕೃಷ್ಣ. ಸೊ ಅದಕ್ಕೆ ಏನ್ ಪ್ರೂಫ್, ಪ್ರೂಫ್ ಇರಬೇಕು. ಜಸ್ಟ್ ಲೈಕ್ ನಾವು ಏನಾದ್ರು ಟಿವಿ ತಗೊಂಡ್ರೆ ಬ್ರಾಂಡೆಡ್ ಟಿವಿನೋ ಅಥವಾ ಯಾವ್ದೋ ಲೋಕಲ್ ಅಸೆಂಬಲ್ಡ್ ಅಂದ್ರೆ ಏನಾದ್ರು ಒಂದು ಪ್ರೂಫ್ ಇರ್ಬೇಕು ಅದಕ್ಕೆ. ಸೊ ಅದೇ ತರ ಶ್ರೀ ಪ್ರಭುಪಾದರು ಸೈಂಟಿಫಿಕ್ ಪ್ರೂಫ್ ಕೊಟ್ರು. ಫಾರ್ ಎಕ್ಸಾಂಪಲ್ ಕೃಷ್ಣ ದೇವರು ಅನ್ನೋದಕ್ಕೆ ಕೆಲವೊಂದು ಪರಶರ ಮುನಿ ಒಂದು ಶ್ಲೋಕ ಇದೆ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಿಗ ಜ್ಞಾನ ವೈರಾಗ್ಯತೇನ ಷಡ್ ವಿಧಿನ್ ಷಡ್ ಇತಿಂಗಣ ಅಂತ ಇದೆ. ಸೊ ಇದು ಪರಶರ ಮುನಿ ಹೇಳಿದ್ದಾರೆ. ಕೃಷ್ಣನಲ್ಲಿ 6 ಅಲ್ಲ ಆಪುಲೆನ್ಸ್. ಸೊ ಅದಕ್ಕೇನಂತಾರೆ ಶಕ್ತಿ ಅಲ್ಲ 6 ತರ ಆಪುಲೆನ್ಸ್ ಅಂತ ಹೇಳಿ ಬರ್ತಾರೆ. ಏನೇನಪ್ಪ ಅಂತಂದ್ರೆ ಲಕ್ಷಣಗಳು ಕರೆಕ್ಟ್ ಆರು ಲಕ್ಷಣಗಳು ಇದೆ. ಜಸ್ಟ್ ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಹುಡುಗ ಹುಡುಗಿ ಮ್ಯಾಚ್ ಮಾಡ್ಕೊಂಡು ಯಾವ್ಯಾವ ಲಕ್ಷಣಗಳು ಇದೆ ಅನ್ನೋದನ್ನೆಲ್ಲ ಮ್ಯಾಚ್ ಮಾಡ್ತಾರೆ. ಸೊ ಇದೇ ತರ ದೇವರಲ್ಲೂ ಲಕ್ಷಣಗಳು ಇರಬೇಕು, ಇಲ್ಲಾಂದ್ರೆ ದೇವರ ದೇವರೇ ಅಲ್ಲ. ಸೊ ಆದ್ರೆ ಮುಖ್ಯವಾಗಿರುವಂತಹ ಲಕ್ಷಣಗಳು ಅವನಲ್ಲಿ ಪೂರ್ತಿಯಾಗಿದೆ, ಅದಕ್ಕೆ ಅವ್ರನ್ನ ದೇವರು ಅಂತ ಕರೀತಾರೆ. ಸೊ ಇದು ಯಾವ್ದ್ಯಾವ್ದು ಅನ್ನೋದಕ್ಕೆ ಶಿಲ ಪ್ರಭುಪಾದರು ಈ ತರ ಎಕ್ಸ್ಪ್ಲೇನ್ ಮಾಡ್ತಾರೆ. ಐಶ್ವರ್ಯ, ಐಶ್ವರ್ಯ ಅಂದ್ರೆ ಆಲ್ ರಿಸ್ ಅಂದ್ರೆ ಸಂಪೂರ್ಣ ಸಂಪತ್ತು, ಸಂಪೂರ್ಣ ಸಂಪತ್ತು. ಐಶ್ವರ್ಯ ಯಶಸ, ಯಶ ಯಶ ಅಂದ್ರೆ ಫೇಮ್ ಅಂದ್ರೆ ಅಲ್ಲ ಫೇಮಸ್ ಯಶಸ್ಸು, ಯಶ ಯಶಸ್ಸು. ಸೊ ಯಶಸ್ಸು ಕೀರ್ತಿ, ಯಶಸ್ ಅಂದ್ರೆ ಕೀರ್ತಿ. ಸೊ ಅವನು ಕೀರ್ತಿವಂತನಾಗಿರ್ಬೇಕು ಅಂದ್ರೆ ಅವನು ಐಶ್ವರ್ಯನಾಗಿರ್ಬೇಕು, ಕೀರ್ತಿ ಅಂತ ಪೂರ್ತಿ ಇರ್ಬೇಕು ಅವನಲ್ಲಿ. ಐಶ್ವರ್ಯ ಸಮಗ್ರತೆ ವೀರ್ಯ, ವೀರ್ಯ ಅಂದ್ರೆ ಶಕ್ತಿ, ಸರ್ವಶಕ್ತಿ ಶಕ್ತಿವಂತನು ಆಗಿರ್ಬೇಕು. ಐಶ್ವರ್ಯ ಸಮಗ್ರತೆಯ ವೀರ್ಯ ಅಂದ್ರೆ ವೀರನಾಗಿರ್ಬೇಕು. ಸೊ ಐಶ್ವರ್ಯ ಸಮಗ್ರತೆ ವೀರ್ಯ ಯಶಸ್ ಶ್ರೇಯ, ಶ್ರೇಯ ಅಂದ್ರೆ ವೆಲ್ತ್. ರಿಚಸ್ ವೆಲ್ತ್ ಎರಡಕ್ಕೂ ಡಿಫ್ರೆನ್ಸ್ ಇದೆ. ರಿಚಸ್ ಅಂದ್ರೆ ಕೆಲವೊಂದು ಓನರ್ಶಿಪ್, ವೆಲ್ತ್ ಅಂದ್ರೆ ಬರೀ ಇದಲ್ಲ, ಬರೀ ಮನೆ ಅಲ್ಲ, ಮನೆಯಲ್ಲಿ ಇರೋ ವಸ್ತುಗಳು ಮತ್ತೆ ಮನೆಗೆ ಬೇಕಾಗಿರುವಂತ ವಸ್ತುಗಳು ಮತ್ತೆ ಅದರಲ್ಲಿ ಹಣ ಎಲ್ಲಾನು ಪಾತ್ರೆ ಸಾಮಾನು ಇದೆಲ್ಲ ಕಾಲ್ಡ್ ಹೆಲ್ತ್. ಅಂದ್ರೆ ಹೆಲ್ತ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ನೇಚರ್ ಅಲ್ಲಿ ಹೆಲ್ತ್ ಇದೆ. ಜಸ್ಟ್ ಲೈಕ್ ಮೌಂಟೈನ್ಸ್ ಅಲ್ಲಿ, ಸೀಸ್ ಅಲ್ಲಿ, ಸಮುದ್ರದಲ್ಲಿ, ಮತ್ತೆ ಏನಂತೀರ ಮೌಂಟೈನ್ಸ್ ಬೆಟ್ಟಗಳು ಇದರಲ್ಲೆಲ್ಲ ಹೆಲ್ತ್ ಇದೆ. ಐರನ್ ಓರ್ ಇದೆ, ಮ್ಯಾಂಗನೀಸ್ ಇದೆ ಇದರಲ್ಲಿ, ನದಿ ಕಾಲ್ಡ್ ಹೆಲ್ತ್. ಸೊ ವೆಲ್ತ್ ಬ್ಯೂಟಿ ಅಂದ್ರೆ ರೂಪ, ಸರ್ವ ರೂಪ, ಸರ್ವ ಆಕರ್ಷ ಕೃಷ್ಣ ಸರ್ವವನ್ನು ಆಕರ್ಷಿಸ್ತಾನೆ ಅವನ ರೂಪದಿಂದ ಆಕರ್ಷಣೆ. ಮತ್ತೆ ರಿನೌನ್ಸಿಯೇಷನ್ ಅಂದ್ರೆ ವೈರಾಗ್ಯ, ಇವೆಲ್ಲಾನು ಕೃಷ್ಣನಲ್ಲಿದೆ. ಸೊ ಇವೆಲ್ಲಾನು ಕೃಷ್ಣನಲ್ಲಿ ಇರೋದ್ರಿಂದ ಎಲ್ಲಾರನ್ನು ಅವನು ಆಕರ್ಷಣೆ ಮಾಡ್ತಾನೆ ಎಲ್ಲ ರೀತಿಯಿಂದ. ಸನ್ಯಾಸಿಗಳನ್ನೂ ಅವನ ಆಕರ್ಷಣೆ ಮಾಡ್ತಾನೆ, ಗೃಹಸ್ಥರನ್ನು ಅವನ ಆಕರ್ಷಣೆ ಮಾಡ್ತಾನೆ. ಸೊ ಆಕ್ಚುಲಿ ಕೃಷ್ಣ ಶ್ರೀಮತಿ ಲಕ್ಷ್ಮೀ ದೇವಿ ಬಂದು, ಶ್ರೀಮತಿ ಲಕ್ಷ್ಮೀ ದೇವಿನೂ ಕೃಷ್ಣನ ಸೇವೆ ಮಾಡ್ತಾ ಇದ್ದಾರೆ. ಹೇಗಪ್ಪ ಅಂತಂದ್ರೆ ಇಲ್ಲೊಂದು ಆಕ್ಚುಲಿ ಓದ್ತಾ ಇದೆ ಬ್ರಹ್ಮಸ್ಮಿತಾ. ಸೊ ಇಲ್ಲೊಂದು ಶ್ಲೋಕ ಒಂದು ಇವಾಗ ಜಸ್ಟ್ ಪ್ರೋಗ್ರಾಮ್ ಮುಂಚೆ ಓದ್ತಾ ಇದ್ದೆ. ಸೊ ಅದರಲ್ಲಿ ಸಹಸ್ರಾರು ಕೋಟಿ ಲಕ್ಷ್ಮಿಯರು ಅವನನ್ನ ಸೇವೆ ಮಾಡ್ತಾ ಇದಾರೆ ಅಂತ. ಸೊ ಲಕ್ಷ್ಮಿ ಬಂದು ಅವಳ ಸೇವೆ ಬಂದು ಪಾದ ಸೇವನೆ. ಸೊ ಅವನು ಯಾವಾಗಲೂ ಪಾದದಲ್ಲಿ ಪಾದ ಹತ್ರ ಇದ್ಕೊಂಡು ಸೇವೆ ಮಾಡ್ತಾರೆ. ಸೊ ಇದನ್ನೆಲ್ಲ ಶ್ರೀಲ ಪ್ರಭುಪಾದರು ಅವರ ಪುಸ್ತಕಗಳ ಮೂಲಕ ನಮಗೆ ಕೊಟ್ಟಿದ್ದಾರೆ. ಸೊ ಇದು ಹಲವಾರು ಕಲಿಯುಗದಲ್ಲಿ ಹಲವಾರು ಶಾಸ್ತ್ರಗಳಿದೆ, ಹಲವಾರು ಉಪನಿಷತ್ ಪುರಾಣಗಳು ಮಹಾಭಾರತ ಈ ತರ ಹಲವಾರು ಇದೆ. ಬಟ್ ನಮಗೆ ಏನ್ ಬೇಕು, ಈ ಯುಗಕ್ಕೆ ಏನ್ ಬೇಕು? ನಾವು ಇವಾಗ ನಮ್ಗೆ ಅದೆಲ್ಲ ಓದೋದಕ್ಕೆ ಟೈಮ್ ಇಲ್ಲ, ಅದೆಲ್ಲ ನಾವು ಓದೋದಕ್ಕೂ ಆಗೋದಿಲ್ಲ. ಆಮೇಲೆ ಅದನ್ನ ಓದ್ಬೇಕಾದ್ರೆ ಅದ್ರ ಕರೆಕ್ಟ್ ಆಗಿ ಅದರ ಮಹತ್ವನ ಯಾರು ಹೇಳ್ಕೊಳ್ಳು, ಆತರ ಹೇಳ್ಕೊಳ್ಳೋರು ಕ್ವಾಲಿಫಿಕೇಶನ್ ಇಲ್ಲ ಅವರಲ್ಲಿ. ಸೊ ಈ ತರ ಎಲ್ಲ ಪ್ರಾಬ್ಲಮ್ಸ್ ಇದೆ. ಸೊ ಅದರಿಂದ ಶ್ರೀಲ ಪ್ರಭುಪಾದರು ಭಗವದ್ಗೀತಾ ಯಥಾರೂಪ ಅಂತ ಒಂದು ಭಗವದ್ಗೀತನ ಬರುತ್ತೆ. ಆ ಭಗವದ್ಗೀತಾ ಅಲ್ಲಿ ಬರೀಬೇಕಾದ್ರೆ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ನಾನು ಈ ಭಗವದ್ಗೀತೆಯನ್ನು ಬರೆಯೋಕ್ ಮುಂಚೆ 545 ಎಡಿಷನ್ಸ್ ಇತ್ತಂತೆ ಭಗವದ್ಗೀತ ಆ ಟೈಮಲ್ಲಿ. ಸೊ ಯಾರೋ ರಿಪೋರ್ಟರ್ ಬಂದು ಕೇಳ್ತಾರೆ, ಅಮೆರಿಕಾದಲ್ಲಿ ಈಗಲೇ ರಿಪೋರ್ಟರ್ ಜಾಸ್ತಿ, ಅವ್ರ ಕೈ ಜಾಸ್ತಿ. ಸೊ ಅವ್ರ ಬಂದು ಬರೀದ ಹೇಳ್ತಾರೆ, ಯಾಕೆ ಇನ್ನೊಂದು ಭಗವದ್ಗೀತ ಬರೀತಾ ಇದೆ? ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಶಿಲ ಪ್ರಭುಪಾದ ಹೇಳ್ತಾರೆ, ಯಾವ ಇವರು ಭಗವದ್ಗೀತೆಯನ್ನು ಬರೆದಿದ್ದಾರೆ ಕರೆಕ್ಟ್, ಬಟ್ ನಿಜ ಎಷ್ಟು ಜನ ಭಕ್ತರಾಗಿದ್ದಾರೆ ಆ ಭಗವದ್ಗೀತೆ ನೋಡಿ. ಇದು ಟೆಕ್ಸ್ಟ್, ಟೆಕ್ಸ್ಟ್ ಅನ್ನೋ ಪ್ರಾಕ್ಟಿಕಾಲಿಟಿ ಜಸ್ಟ್ ಥಿಯರಿ ಅಲ್ಲ. ಇದು ನಾನು ಒಂದು ಬುಕ್ ಬರೀತೀನಿ, ಬಟ್ ಅದರಿಂದ ಎಷ್ಟು ಜನ ಉದ್ಯೋಗ ಆಗಿ ಅದನ್ನ ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಎಷ್ಟು ಜನ ಅವರು ಸಂತೋಷವಾಗಿದ್ದಾರೆ, ಇದು ಪ್ರೂಫ್. ಅವಾಗ ರಿಪೋರ್ಟರ್ ಆನ್ಸರ್ ಮಾಡಕ್ಕೆ, ಸೊ ಅದಕ್ಕೆ ಶಿಲ ಪ್ರಭುಪಾದ ಅವಾಗ ಅವರು ಅದಕ್ಕಿಂತ ಮುಂಚೆನೆ ಬರ್ದಿದ್ರು ಶಿಲ ಪ್ರಭುಪಾದ ಭಗವದ್ಗೀತಾನ. ಸೊ ಇದೇ ಭಗವದ್ಗೀತಾ ಹಲವಾರು ದೇಶ ವಿದೇಶಗಳಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಅದೇ ತರ ಭಕ್ತರಾಗ್ತಾ ಇದಾರೆ ಜನರು, ಅಂದ್ರೆ ಕೆಟ್ಟದನ್ನ ಬಿಟ್ಟು ಒಳ್ಳೇದನ್ನ ಅನುಕರಿಸಿಕೊಂಡು ಅವರ ಜೀವನದಲ್ಲಿ ಪ್ರತಿ ದಿವಸ ಅವರು ಆಲೋಚಿಸಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ನಮ್ಮ ನನ್ನ ವಿಷಯ ಹೇಳಬೇಕಾದ್ರೆ, ನಾವೆಲ್ಲ ಸಾಫ್ಟ್ವೇರ್ ಕಂಪನಿ, ನಮ್ಗೆಲ್ಲ ಏನ್ ಬೇಕಾದ್ರೂ ಮಾಡಬಹುದು. ಆಕ್ಚುಲಿ ಅದ್ ನೋಡಕ್ಕೋದ್ರೆ ನಮ್ಗೆ ದುಡ್ಡು ಬರುತ್ತೆ, ಮತ್ತೆ ಯಾರು ಕೇರ್ ಮಾಡೋದಿಲ್ಲ, ತಂದೆ ತಾಯಿಗಳು ಇರ್ತಾರೆ ಬಟ್ ಅವರೆಲ್ಲ ಇರ್ತಾರೆ. ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಅಲ್ಲಿ ಇರ್ತಾರೆ, ಅದ್ಕೊಳ್ಳಿ ಇಲ್ಲಿ ನಾವು ಏನ್ ಮಾಡೋದು ಗೊತ್ತಾಗೋದು. ಸೊ ಅಂದ್ರೆ ನಾವು ಅಂದ್ರೆ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ನಾವು ಪ್ಯೂರಿಫೈ ಅಂದ್ರೆ ನಾವು ಶುದ್ಧ ನಮ್ಮ ಮನಸ್ಸಿನ ಶುದ್ಧಿಗೊಳ್ಬೇಕಾದ್ರೆ ಈ ಕೃಷ್ಣ ಪ್ರಜ್ಞೆಯನ್ನ ನಾವು ತಗೊಳ್ಬೇಕು. ಸೊ ಹೇಗ್ ತಗೊಳ್ಬೇಕ ಅಂತಂದ್ರೆ, ಈ ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ನಾವು ಇವಾಗ ಹರೇ ಕೃಷ್ಣ ಮಹಾಮಂತ್ರ ನಾವು ಕ್ಯಾಂಟಿಂಗ್ ಮಾಡಿದ್ವಿ ಅಂದ್ರೆ ಕೀರ್ತನ ಮಾಡಿದ್ವಿ. ಸೊ ಈ ಹರೇ ಕೃಷ್ಣ ಮಂತ್ರದಿಂದ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಸೊ ಆಕ್ಚುಲಿ ಇದರಲ್ಲಿ 16 ಸಿಲಬಲ್ ವರ್ಡ್ಸ್ ಇದೆ, ಶಬ್ದಗಳು ಇದೆ. ಹರೇ ಹರೇ ಕೃಷ್ಣ, ಹರೇ ಕೃಷ್ಣ 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 ಹರೇ ಹರೇ, 8 ಆಯ್ತಾ. ಹರೇ ರಾಮ, ಹರೇ ರಾಮ 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 ಹರೇ ಹರೇ, 8 8 8 + 8 16. ಇಟ್ ಇಸ್ ಷೋಡಕ ನಾಮನಾಮ. ಈ ಷೋಡಕ ಅಂದ್ರೆ ಷೋಡ ಅಂದ್ರೆ 16, ನಾಮನಾಮ ಅಂದ್ರೆ ಈ ನಾಮಗಳು. ಇಟ್ ಇಸ್ ಷೋಡಕ ನಾಮನಾಮ್ ಕಲಿ ಕಲ್ಮಶನಾಶನ. ಈ ಕಲಿ ನಾವಿರೋ ಕಲಿಯುಗದಲ್ಲಿ. ಸೊ ಈ ಕಲಿಯುಗದಲ್ಲಿ ಹಲವಾರು ಪ್ರಾಬ್ಲಮ್ಸ್ ನಮ್ಗೆ, ಮೆಂಟಲ್ ಟೆನ್ಷನ್, ಆಂಗ್ಸೈಟಿ, ಬೆಳಿಗ್ಗೆ ಎದ್ರೆ ಒಂದ್ ಪ್ರಾಬ್ಲಮ್, ರಾತ್ರಿ ಬಲ್ಗ್ರೆ ಒಂದ್ ಪ್ರಾಬ್ಲಮ್. ಇಟ್ ಈ ಕಲಿ ಕಲ್ಮಶ, ಕಲ್ಮಶಗಳು ಜಾಸ್ತಿ ಇದೆ ನಮ್ಮ ನಮ್ಮ ಇದರಲ್ಲಿ. ವೆದರ್ ನಾವು ವರ್ಕ್ ಮಾಡಬಹುದು, ನಾವು ವರ್ಕ್ ಮಾಡದೇ ಇರ್ಬೋದು, ಎಲ್ಲಾರ್ದು ಟೆನ್ಷನ್ ಇದೆ, ಆಂಗ್ಸೈಟಿಸ್ ಇದೆ, ಪ್ರಾಬ್ಲಮ್ಸ್ ಇದೆ. ಇಟ್ಟಿ ಕಲ್ ಇಟ್ಟಿ ಶೋಡಕನ್ನ ನಾವು ಕಲಿ ಕಲ್ಮಶ ನಾಶನ. ಈ ಹರೇ ಕೃಷ್ಣ ನಾವು ಈ ತರ ಬರುವಂತ ಎಫೆಕ್ಟ್ ಏನೇನು ಪ್ರಾಬ್ಲಮ್ಸ್ ಇದೆ, ರಿಯಾಕ್ಷನ್ಸ್ ಇದೆ, ಅದನ್ನ ನಾಶ ಮಾಡುತ್ತೆ. ಕಲಿ ಕಲ್ಮಶ ನಾಶನ ನಾಥೋ ಪರಸ್ವರೂಪಾಯ ಸರ್ವೇಶ ದೃಶ್ಯದಲ್ಲಿ. ಸೊ ಇದನ್ನ ಎಲ್ಲಾ ವೇದಶಾಸ್ತ್ರಗಳಲ್ಲೂ ಕೊಟ್ಟಿದ್ದಾರೆ ಈ ಹರಕೃಷ್ಣ ಮಹಾಮಂತ್ರ. ಸೊ ನಾವು ಈ ಹರಕೃಷ್ಣ ಮಹಾಮಂತ್ರವನ್ನು ಸಿಂಪ್ಲಿ ಬೆಳಿಗ್ಗೆ ನೀವು ಯಾವ ಟೈಮ್ ಇದ್ದಾರೋ ಅವಾಗ ನೀವು ಈ ಹರಕೃಷ್ಣ ಮಂತ್ರ ಜಪ ಮಾಡಬಹುದು. ಆಮೇಲೆ ಇದು ಹೇಗೆ ಆಕ್ಟ್ ಮಾಡುತ್ತಪ್ಪ, ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ಮಂತ್ರ ಎಲ್ಲರಿಗೂ ಒಂದೇ ತರ ಇರ್ಬೇಕು. ಇವಾಗ ನಾನು ಮಾಡಿದ ಹರಕೃಷ್ಣ ಮಂತ್ರ ನನಗೆ ಬೇರೆ ರಿಸಲ್ಟ್ ಸಿಕ್ತು, ಯೂಸ್ ಮಾಡಿದ್ರೆ ಇವರಿಗೆ ಬೇರೆ ರಿಸಲ್ಟ್ ಸಿಕ್ತು, ಆದ್ರೆ ಆ ಮಂತ್ರ ಎಫೆಕ್ಟ್ ಅಂದ್ರೆ ಆ ಮಂತ್ರ ಯೂಸ್ಲೆಸ್ ಮಂತ್ರ ಆಗ್ಬಿಡುತ್ತೆ. ಒಂದು ಪ್ರಭುಪಾದ ಉದಾಹರಣೆ ಕೊಡ್ತಾರೆ. ಜಸ್ಟ್ ಲೈಕ್ ದೊಡ್ಡ ಸಪೋಸ್ ಪಕ್ಕದಲ್ಲಿ ಮೈದಲ್ಲಿ ದೊಡ್ಡ ಬೆಂಕಿ ಹಾಕಿರ್ತಾನೆ ಅನ್ಕೊಳ್ಳಿ, ಎಲ್ಲ ಪೊದೆ ಎಲ್ಲ ಹಾಕಿ ಅದನ್ನ ಅಂದಿರ್ತಾನೆ ಅನ್ಕೊಳ್ಳಿ. ಸಪೋಸ್ ನಾನು ಒಬ್ಬ ಮುಟ್ಟಿದೆ ಅನ್ಕೊಳ್ಳಿ, ಏನಾಗುತ್ತೆ? ನನ್ನ ಕೈ ಏನು ಸುಟ್ಟಾಗುತ್ತೆ. ಚಿಕ್ಕ ಮಗು ಒಂದು 5 ವರ್ಷದ ಅಥವಾ 4 ವರ್ಷದ ಮಗು ಮುಟ್ಟಿದ್ರೆ ಏನಾಗುತ್ತೆ? ತುಂಬಾ ವೃದ್ಧರಾಗಿರ್ತಾರೆ ಅನ್ಕೊಳ್ಳಿ, ಅವ್ರೊಬ್ಬ ಮುಟ್ಟಿದ್ರೆ ಏನಾಗುತ್ತೆ? ಆಗುತ್ತೆ. ಸೊ ಆ ಬೆಂಕಿಯ ಗುಣ ಏನಪ್ಪಾ ಅಂತಂದ್ರೆ ದೂರದೃಷ್ಟ, ಹೌದಲ್ಲ? ಅದೇ ತರ ಹರೇ ಕೃಷ್ಣ ಮಹಾಮಂತ್ರನು ಅದೇ ತರ, ಹರೇ ಕೃಷ್ಣ ಮಹಾಮಂತ್ರನು ಇದೇ ತರ. ಯಾರು ಜಪ ಮಾಡ್ತಾರೆ ಅಥವಾ ಯಾರು ಅದನ್ನ ಹರೇ ಕೃಷ್ಣ ಮಹಾಮಂತ್ರ ತಗೊಳ್ತಾರೆ, ಸೊ ಅವ್ರಿಗೆ ಒಳ್ಳೇದಾಗ. ವೆದರ್ ಅವ್ರ ಮಗು ಆಗಿರ್ಬೋದು ಅಥವಾ ವೃದ್ಧರಾಗಿರ್ಬೋದು ಅಥವಾ ಡಿಸೀಸ್ ಅಂದ್ರೆ ಕಾಯಿಲೆ ಮನುಷ್ಯ ಆಗಿರ್ಬೋದು, ಯಾವುದೇ ಮನುಷ್ಯ ಆಗಿದ್ರು ಈ ಮಹಾಮಂತ್ರ, ಅದಕ್ಕೆ ಇದನ್ನ ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳ್ತಾರೆ. ಎಲ್ಲ ಮಂತ್ರಗಳಿಗೆ ಮಂತ್ರ ಇದನ್ನ ಹರೇ ಕೃಷ್ಣ ಮಹಾಮಂತ್ರ. ಇದನ್ನ ಶಿಲಾ ಪ್ರಭುಪಾದರು ಎಲ್ಲ ಕಡೆ ಪಾಶ್ಚಾತ್ಯ ದೇಶದಲ್ಲಿ ಭಾರತದಲ್ಲಿ ಎಲ್ಲಾ ಕಡೆನೂ ಅವರು ಪ್ರಚಾರ ಮಾಡೋದು. ಆಕ್ಚುಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಇದನ್ನ ಇನಾಗ್ರೇಷನ್ ಮಾಡೋದು, ಶ್ರೀ ಚೈತನ್ಯ ಮಹಾಪ್ರಭು ಮಧ್ಯದಲ್ಲಿ. ಸೊ ಅವರು ಈ ಹರೇ ಕೃಷ್ಣ ಮಹಾಮಂತ್ರನ ಫಸ್ಟ್ ಟೈಮ್ ಆಕ್ಚುಲಿ ಇದು ಬೆಂಗಾಲ್ ಅಲ್ಲಿ ಜಾಸ್ತಿ, ಬೆಂಗಾಲ್ ಮತ್ತೆ ಬೃಂದಾವನ ಮಥುರಾ ಹತ್ರ ಇದನ್ನ ಜಾಸ್ತಿ ಇತ್ತು. ಅದನ್ನ ಅವರು ಎಂಟೈರ್ ಭಾರತದಲ್ಲಿ ಸಾರಿದ್ರು. ಆಮೇಲೆ ಶ್ರೀ ಪ್ರಭುಪಾದ ಇದನ್ನ
500 ವರ್ಷದ
ಹಿಂದೆ ಇವರು ಈ 522 ವರ್ಷ ಆಯ್ತು ಅವ್ರು ಬಂದು 522 ಗೌರಬ್ಧ ಅಂತ ಹೇಳ್ತಾರೆ. ಸೊ ಇದರ ಇಂಟ್ರೊಡಕ್ಷನ್ ಒಂದಿಗೆ ನಾವು ಈ ಇಲ್ಲೊಂದು ಒಂದು ಪುಸ್ತಕ ಇದೆ ಶ್ರೀ ಪ್ರಭುಪಾದ ಬರೆದಿರೋದು, ಕೃಷ್ಣನನ್ನು ಆರಾಧಿಸುತ್ತ ಅಂತ. ಸೊ ಇವಾಗ 23ನೇ ತಾರೀಕು ನಾಳೆ ಕೃಷ್ಣ ಜನ್ಮಾಷ್ಟಮಿ. ಸೊ ಇದು ಒಳ್ಳೆ ನಮ್ಗೆ ಇದು ಒಳ್ಳೆಯ ಒಂದು ಸುದಿನ ನಮಗೆ ಶುರು ಮಾಡೋದಕ್ಕೆ. ಹರೇ ಕೃಷ್ಣ. ಸೊ ಈ ಬುಕ್ ಅನ್ನ ನಾವು ಇವತ್ತು ಒಂದು ಒನ್ ಅಂಡ್ ಹಾಫ್ ಪೇಜ್ ಓದೋಣ. ಸೊ ನಾ ಪ್ರತಿಯೊಬ್ಬರು ದೇವರನ್ನ ಕಂಡುಕೊಂತಾರೆ. ಸೊ ಹೇಗೆ ಕಾಣೋದು, ಯಾವ ರೀತಿ ನಾವು ಅಪ್ರೋಚ್ ಮಾಡಿದ್ವಿ, ಜಸ್ಟ್ ಲೈಕ್ ಫಾರ್ ಎಕ್ಸಾಂಪಲ್ ಇವರು ಬಂದು ಒಂದು ಉದಾಹರಣೆ ಕೊಡ್ತಾರೆ. ನಾವು ಯಾವ್ದಾದ್ರು ಮಿನಿಸ್ಟರ್ ಮೀಟ್ ಮಾಡ್ಬೇಕಾದ್ರೆ ನಾವು ಹಲವಾರು ಜನರು ಅವರ ಚೈನ್ ಇರುತ್ತೆ, ಅವ್ರ ಸೆಕ್ರೆಟರಿ, ಅವ್ರ ಸೆಕ್ರೆಟರಿ ಮತ್ತೆ ಅವ್ರಿಗೆ ಅಸಿಸ್ಟೆಂಟ್ ಸೆಕ್ರೆಟರಿ ಮತ್ತೆ ಇನ್ಯಾರೋ ಇರ್ತಾರೆ ಅವರಲ್ಲಿ. ಸೊ ನಾವೆಲ್ಲ ಅವ್ರ ಮೂಲಕ ಹೋಗ್ಬೇಕು, ಹೌದಲ್ಲ? ಸೊ ಅದು ನಿಜವಾದ ಬುದ್ಧಿವಂತಿಕೆ. ನಾವು ಡೈರೆಕ್ಟ್ ಆಗಿ ಮಿನಿಸ್ಟರ್ ಇದು ಮಾಡಬೇಕಾಗುತ್ತೆ. ಜನತಾ ದರ್ಶನ ಏನೋ ಇರುತ್ತಲ್ಲ, ಅದ್ರಲ್ಲಿ ಸುಮ್ಮನೆ ಮಾಡ್ಬಿಟ್ಟು ಪೇಪರ್ ತಗೊಂಡು ಹೊರಟೋಗ್ತಾರೆ, ಒಂದ್ ಎರಡ್ ಮಾತಾಡ್ತಾರೆ ಹೊರಟೋಗ್ತೀವಿ. ಬಟ್ ನಾವು ನಿಜವಾಗ್ಲೂ ನಮ್ ಕೆಲಸ ಆಗ್ಬೇಕಾದ್ರೆ ನಾವು ಸ್ವಲ್ಪ ಕಲಿಯಬೇಕು. ಸೊ ಇದನ್ನ ಶ್ರೀ ಪ್ರಭುಪಾದ ಹೇಳ್ತಾರೆ, ಯಾರು ಇವಾಗ ಫಾರ್ ಎಕ್ಸಾಂಪಲ್ ಕೃಷ್ಣ ನೋಡ್ಬೇಕಂದ್ರೆ ಕೃಷ್ಣನ ಭಕ್ತ ಯಾರು ಅಂತ ನೋಡ್ಬೇಕು. ಸೊ ಅವನ ಅವನ ಭಕ್ತ ಅವನು ಬಿಜೆ ಆಗಿರ್ಬೋದು, ಅವನ ಭಕ್ತ ಯಾರು ಅಂತ. ಅದಕ್ಕೆ ನಮ್ಮ ಗೌಡ ವೈಷ್ಣವ ಸಂಪ್ರದಾಯದಲ್ಲಿ ಗೋಪಿ ಭರ್ತು ಪದಕಮಲಯ ದಾಸ ದಾಸ ಅಂತ. ಸೊ ದಾಸ್ ಅದಕ್ಕೆ ಪುರಂದರ ದಾಸರು ಹೇಳ್ತಾರೆ, ದಾಸ ನಾನಯ್ಯ ಅಂತ ಹೇಳ್ತಾರೆ. ಅಂದ್ರೆ ದಾಸನ ದಾಸನ ಮನೆಯ ದಾಸ ನಾನು ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಅವರು ಕೃಷ್ಣಂದು, ಅವರು ಕೃಷ್ಣನ ಪಡಿಬಹುದು. ಸೊ ಅದೇ ತರ ನಾವು ಕೃಷ್ಣನ್ ನೋಡ್ಬೇಕಾದ್ರೆ ಹಾಗೆ ನೋಡೋಕ್ಕಾಗಲ್ಲ, ಜಸ್ಟ್ ಲೈಕ್ ನಮ್ಮ ಮಿನಿಸ್ಟರ್ ನೋಡಕ್ ಹೇಗೆ ಯಾವ ರೀತಿ ನೋಡಕ್ಕಾಗೋದಿಲ್ವೋ. ಸೊ ಮಿನಿಸ್ಟರ್ ಏನೇನ್ ಆಕ್ಟಿವಿಟೀಸ್ ಮಾಡ್ತಾರೆ ಅನ್ನೋದು ನಾವು ಫಸ್ಟ್ ತಿಳ್ಕೊಳ್ಬೇಕು. ಅವ್ರು ಏನೇನ್ ಆಕ್ಟಿವಿಟೀಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ಅವ್ರಿಗೆ ಅಸಿಸ್ಟೆಂಟ್, ಅವನ ಒಂದು ಲಿಸ್ಟ್ ಇಟ್ಕೊಂಡಿರ್ತಾರೆ. ಸೊ ಆ ಲಿಸ್ಟ್ ಅಲ್ಲಿ ನಾವು ಸೇರ್ಪಡೆ ಆಗ್ಬೇಕಾದ್ರೆ ಅವನು ಸ್ವಲ್ಪ ಕೈ ಕಾಲೆಲ್ಲ ಮಾಡ್ಬೇಕು, ಈ ತರ ಎಲ್ಲ ಮಾತಾಡಿ, ಹೌದಲ್ಲ? ಸೊ ಈ ತರ ಅಂದ್ರೆ ನಾವು ಇದ್ರ ಉದ್ದೇಶ ಏನಪ್ಪ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ಯಾರು ದೇವರಿಗೆ ಅವರ ದೇವರ ಸಮೀಪ ಇರ್ತಾರೋ ಅವರ ಸೇವೆ ಮಾಡಬೇಕು. ಅವ್ರ ಸೇವೆ ಮಾಡೋದ್ರಿಂದ ನಮ್ಗೆ ನಾವು ಕೃಷ್ಣನ ನೋಡ್ಬೋದು, ದೇವರನ್ನ ನೋಡ್ಬೇಕು. ಸೊ ಅದನ್ನ ಮೂಲತಃ ಇಟ್ಕೊಂಡು ನಾವು ಈ ಪುಸ್ತಕ ಯಾಕೆ ಕೃಷ್ಣನ ದೇವರು ಅನ್ನೋದಕ್ಕೆ ಒಂದು ಉದಾಹರಣೆ ಶಿಲಾ ಪ್ರಭುಪಾದ ಕೊಡ್ತಾರೆ. ಒಂದು ಕಂಟ್ರಿಗೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಇರ್ಬೋದು, 3-4 ಜನ 4-5 ಜನ ಪ್ರೈಮ್ ಮಿನಿಸ್ಟರ್ ಇರೋಕ್ ಆಗೋದಿಲ್ಲ. ಯಾಕೆ ಪ್ರೈಮ್ ಮಿನಿಸ್ಟರ್ ಒಬ್ಬರೇ ಅಂತಂದ್ರೆ ಅವನಲ್ಲಿ ಹಲವಾರು ಕ್ವಾಲಿಫಿಕೇಶನ್ಸ್ ಇದೆ, ಅಂದ್ರೆ ಅರ್ಹತೆಗಳಿದೆ. ಜಸ್ಟ್ ಲೈಕ್ ಇವಾಗ ಕೃಷ್ಣ ದೇವರು ಅನ್ನೋದಕ್ಕೆ 6 ಅರ್ಹತೆ ಇದೆ ಅವನು. ಸೊ ಆ ಅರ್ಹತೆ ಕೃಷ್ಣನಲ್ಲಿ ಇಲ್ಲ ಅಂತಂದ್ರೆ ಬೇರೆ ಯಾರು ದೇವರು. ಬಟ್ ಎಲ್ಲ ಶಾಸ್ತ್ರಗಳನ್ನು ಅಂದ್ರೆ ಎಲ್ಲ ಯಾವ್ದಾರ ಒಂದು ಶಾಸ್ತ್ರದಲ್ಲಿ ಮೆನ್ಷನ್ ಮಾಡಿರ್ಬೇಕು. ಎಲ್ಲೂ ಮೆನ್ಷನೇ ಮಾಡಿಲ್ಲ, ಎಲ್ಲೂ ಈ ತರ ಸ್ಪಷ್ಟ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಶಾಸ್ತ್ರದಲ್ಲಿ ಎಲ್ಲ ಇದೆ, ಅದಕ್ಕೆ ಶಾಸ್ತ್ರನ ಎಲ್ಲರೂ ಇದು ಮಾಡ್ತಾರೆ, ಅಂದ್ರೆ ಒಪ್ಕೊಳ್ತಾರೆ ಎಲ್ಲರೂ ಅಂತಂದ್ರೆ. ನಾನ್ ಹೇಳೋದಂದ್ರೆ ಶಂಕರಾಚಾರ್ಯ, ಮಧ್ವಾಚಾರ್ಯ, ಆಚಾರ್ಯ ನಮ್ಮ ಹೇಳ್ತಾರೆ ಆಚಾರ್ಯ, ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮನುಜಾಚಾರ್ಯ, ಚೈತನ್ಯ ಮಂತ್ರ, ಯಾರೇ ಇರ್ಬೋದು, ಎಲ್ಲರೂ ಶಾಸ್ತ್ರ ನೋಡ್ಕೊಂಡು. ಫಾರ್ ಎಕ್ಸಾಂಪಲ್ ಶಾಸ್ತ್ರ ಅಂದ್ರೆ ಭಗವದ್ಗೀತ, ಭಾಗವತ, ಈ ತರ ನಾನು ಹೇಳ್ತಾ ಇರೋದು. ಸೊ ಇದನ್ನೆಲ್ಲರೂ ಒಪ್ಕೊಳ್ತಾರೆ. ಆ ಶಾಸ್ತ್ರದಲ್ಲಿ ಏನ್ ಕೊಟ್ಟಿದ್ದಾರೆ, ಕೃಷ್ಣ ದೇವರು ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಬ್ರಹ್ಮ ಸಂಹಿತ ಅಂತ ಇದೆ, ಅದು ಶಾಸ್ತ್ರ. ಅದರಲ್ಲಿ ಕ್ಲಿಯರ್ ಆಗಿ ಇದೆ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರ್ ಆದಿರ್ಗೋವಿಂದ ಸರ್ವ ಕಾರಣ ಕಾರಣ ಕಾರಣ. ಈ ಶ್ಲೋಕದಲ್ಲಿ ಏನಾಗುತ್ತೆ, ಇದು ಬ್ರಹ್ಮ, ಬ್ರಹ್ಮ ಇದಾನಲ್ಲ ಚತುರ್ಮುಖ ಬ್ರಹ್ಮ, ಅವನು ನಾಲ್ಕು ತಲೆ ಇದೆ, 1, 2, 3, 4 ಅಂದ್ರೆ ನಾಲ್ಕು ದಿಕ್ಕುಗಳಲ್ಲಿ ಅವನು ಯೋಚನೆ ಮಾಡ್ತಾನೆ. ಸೊ ಅವನಿಗೆ ನಾಲ್ಕು ತಲೆ ಇದೆ. ಇನ್ನೊಂದು ಸ್ವಲ್ಪ ಬ್ರಹ್ಮನ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಬ್ರಹ್ಮ ಬಂದು ಅವನು 100 ವರ್ಷ ಹೇಳ್ತಾನೆ. ನಾವೆಷ್ಟು ವರ್ಷ ಹೇಳ್ತೀವಿ, ನಾವು 100 ವರ್ಷ ಇರ್ತೀವಿ ಅಂತ ಅನ್ಕೋಣ. ಯಾರು 100 ವರ್ಷ, 100 ವರ್ಷ ಇದೆ ಪೇಪರಲ್ಲಿ ಬರುತ್ತೆ. ಸೊ ನಾವು 100 ವರ್ಷ ಇರ್ತೀವಿ ಅಂತ ಅಂದ್ರೆ ನಮ್ಮ ಆಯು ಬಂದು 100 ವರ್ಷ, ಬ್ರಹ್ಮನ 100 ವರ್ಷ ಇರುತ್ತೆ. ಸೊ ನಮಗೂ ಬ್ರಹ್ಮನಿಗೆ ಏನ್ ಡಿಫ್ರೆನ್ಸ್ ಅನ್ನೋದನ್ನ, ಅದರಲ್ಲಿ ಬ್ರಹ್ಮನ ಆಯು ಬಂದು ನಮ್ಮ ಆಯುಗೆ ಮತ್ತೆ ಬ್ರಹ್ಮನ ಆಯುಗೆ ಕಂಪೇರ್ ಮಾಡಿದ್ರೆ ಎಷ್ಟು ಡಿಫ್ರೆನ್ಸ್ ಅಪ್ಪ ಅಂದ್ರೆ, ಒಂದು ಅದಕ್ಕೊಂದು ಉದಾ ಒಂದು ಚಿಕ್ಕ ಸ್ಟೋರಿ. ಒಂದ್ಸತಿ ಬಲರಾಮ ರೇವತಿ ಬಂದು ಬಲರಾಮನ ಹೆಂಡತಿ. ಸೊ ಆಕ್ಚುಲಿ ರೇವತಿ ಮುಂಚೆ ಮದುವೆ ಆಗಿರೋದಿಲ್ಲ, ಬಲರಾಮನ ಜೊತೆ ಮದುವೆ ಆಗಿರೋದಿಲ್ಲ. ಆ ಟೈಮಲ್ಲಿ ರೇವತಿಯ ತಂದೆ ಬಂದು ಹುಡುಕ್ತಾ ಇರ್ತಾರೆ, ಇದಕ್ಕೆ ವರನ ಹುಡುಕ್ತಾ ಇರ್ತಾರೆ. ಆ ವರನ ಹುಡುಕ್ಬೇಕಾದ್ರೆ ಈ ಭೂಮಂಡಲದಲ್ಲಿ ಎಲ್ಲೂ ಇರೋದಿಲ್ಲ, ತಕ್ಕ ವರ ಇರೋದಿಲ್ಲ. ಸೊ ಕೊನೆಗೆ ಅವನಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಹಾ ಅದೇ ಹೇಳ್ತೀನಿ. ಸೊ ಏನಾಗುತ್ತೆ, ಬಹಳ ಬೇಜಾರಾಗ್ಬಿಡುತ್ತೆ ಅವ್ರಿಗೆ. ಸೊ ಸೃಷ್ಟಿಕರ್ತ ಯಾರು, ನಾನು ಸೃಷ್ಟಿಕರ್ತ ಅಂತ ಹೇಳ್ತೀವಿ. ಸೊ ಅವಾಗ ರಾಜರು ಅಂದ್ರೆ ಅವರು ರಾಜ ಋಷಿಗಳು, ರಾಜರು ಪ್ಲಸ್ ಅವರು ಋಷಿಗಳು, ಅದನ್ನ ಅವ್ರು ರಾಜ ಋಷಿ ಅಂತ ಕರೀತಾರೆ. ಅವ್ರು ಎಷ್ಟು ಪವರ್ಫುಲ್ ಅಪ್ಪ ಅಂದ್ರೆ ಬೇರೆ ಪ್ಲಾನೆಟ್ ಹೋಗ್ಬೋದು, ಅವರು ಬೇರೆ ಅಂದ್ರೆ ಲೋಕಕ್ಕೆ ಹೋಗ್ಬೋದು. ಸೊ ಅದಕ್ಕೆ ಆಕ್ಚುಲಿ ನಾವಿರೋದು ಭೂಮಂಡಲದಲ್ಲಿ. ಈ ಭೂಮಂಡಲದಲ್ಲಿ ಹಲವಾರು ಪ್ಲೇನ್ಸ್ ಇದೆ, ಅಂದ್ರೆ ಹಲವಾರು ಜಾಗಗಳು ಇದೆ. ಸೊ ಅವ್ರು ಇಲ್ಲೆಲ್ಲ ಹುಡುಕ್ತಾರೆ, ಎಲ್ಲೂ ಸಿಗೋದಿಲ್ಲ. ಸೊ ಅವ್ರೇನ್ ಮಾಡ್ತಾರೆ, ಸೃಷ್ಟಿಕರ್ತ ಬ್ರಹ್ಮನ ಹತ್ರ ಹೋಗ್ಬೇಕು ಅಂತ ಅವ್ರು ಹೋಗ್ತಾರೆ. ಸೊ ಆ ಹೋಗ್ತಾರೆ, ಅವಾಗ ಬ್ರಹ್ಮ ಅನ್ನ ಬ್ರಹ್ಮನ ಲೋಕದಲ್ಲಿ ಬ್ರಹ್ಮ ಒಂದ್ ಕಡೆ ಕೂತು, ಅವ್ನ ಕಮಲದಲ್ಲಿ ಕೂತಿರ್ತಾನೆ. ಸೊ ಆ ಕಮಲದಲ್ಲಿ ಅವನು ಯಾವ್ದೋ ಒಂದು ಮೀಟಿಂಗ್ ನಡೀತಾರೆ, ಬ್ರಹ್ಮನ್ದು ಅವ್ರ ಸಾವಿರ ಮೀಟಿಂಗ್ ಸಿಗುತ್ತೆ. ಸೊ ಅವ್ರೊಂದು ಬ್ರಹ್ಮನಲ್ಲಿ ಬ್ರಹ್ಮನ ಮೀಟಿಂಗ್ ಯಾವ್ದು ನಡೀತಾರೆ, ಅವ್ರ ಹೇಳ್ತಾರೆ ಒಂದ್ 5 ನಿಮಿಷ ಇದೆ, 2 ಮಿನಿಟ್ಸ್ ಇದೆ ಅಂತ ಹೇಳ್ತಾರೆ. 2 ನಿಮಿಷ ಇದೆ ಅಂತ ಅವ್ರು 2 ನಿಮಿಷ ಕೂತಿರ್ತಾರೆ. ಸೊ ಅದಾದ್ಮೇಲೆ ಬ್ರಹ್ಮ ಖುದ್ದಾಗಿ ಬಂದು ಹೇಳ್ತಾರೆ, ಅವ್ರು ನನ್ನಿಂದ ಬಹಳ ತೊಂದರೆ ಆಯ್ತು ನಿಮ್ಗೆ, ಅದೇನು ಹೇಳಿ. ಸೊ ಅವ್ರು ಹೇಳ್ತಾರೆ, ಈ ತರ ನನಗೆ ತಕ್ಕ ನಮ್ಮ ನನ್ಗೆ ಒಬ್ಳು ಮಗಳಿದ್ದಾನೆ, ಮತ್ತೆ ನನ್ಗೆ ತಕ್ಕ ವರ ಯಾರು ಇಲ್ಲ. ಸೊ ಅದಕ್ಕೆ ಬ್ರಹ್ಮ ಹೇಳ್ತಾರೆ, ಅವ್ರಿಗೆ ಬ್ರಹ್ಮನ ಸ್ವಲ್ಪ ಇದಾಗುತ್ತೆ, ಯಾಕೆ ನೀವು ಕುತ್ಕೊಂಡು ಬಂದಿದ್ದೀರಾ, ಆಲ್ರೆಡಿ ವರ ಇರ್ಬೇಕಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ. ಅದಕ್ಕೆ ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ, ಬ್ರಹ್ಮ ಹೇಳ್ತಾರೆ, ಇಲ್ಲ ನೀವು ವಾಪಸ್ ಹೋಗಿ ಸಿಗ್ತಾರೆ ಅಷ್ಟೇ, ಅವನು ಏನು ಹೇಳಿದ್ರು. ಸೊ ಹೆಸರು ಮರ್ತೋಗಿದೆ, ರಾಜನ ಹೆಸರು ಗೊತ್ತಿಲ್ಲ, ಮರ್ತ್ಬಿಟ್ಟೆ. ಸೊ ಅವರು ವಾಪಸ್ ಬರ್ತಾರೆ. ಅವ್ರು ವಾಪಸ್ ಬರೋಷ್ಟರಲ್ಲಿ ಇಲ್ಲಿ 4 ಯುಗ ಹೋಗಿರುತ್ತೆ, 3 ಯುಗ ಹೋಗಿರುತ್ತೆ. ತ್ರೇತ ಬಂದಿರುತ್ತೆ, ತ್ರೇತ ಸರಿ ದ್ವಾಪರ ಬಂದಿರುತ್ತೆ, 2 ಯುಗ ಹೋಗಿರುತ್ತೆ. ಸೊ ಅವ್ರು ಅಂದ್ರೆ ಇದು ಭಗವದ್ಗೀತಾ ಅಲ್ಲಿದೆ, ಈ ಬ್ರಹ್ಮನ ಆಯು ಈ ಭಗವದ್ಗೀತದಲ್ಲಿ ಕೊಟ್ಟಿದೆ. ಇದನ್ನ ಬೇಕಾದ್ರೆ ಓದ್ಬೋದು, ಅಥವಾ ನಾನು ಹಂಗೆ ಹೇಳ್ತೀನಿ ನೋಡಿ. ಹೇಗಪ್ಪ ಅಂತಂದ್ರೆ, ನಮ್ಮ 6 ತಿಂಗಳು ಬಂದು ಬ್ರಹ್ಮನ 1 ಗಂಟೆ ಕಾಲ. ಸೊ ಈ ತರ ಕ್ಯಾಲ್ಕುಲೇಷನ್ ಇದೆ. ಸೊ 4,32,000 ವರ್ಷ ಕಲಿಯುಗ ಇದೆ, ಇಂಟು 2 ಅಂದ್ರೆ 2 ಮಲ್ಟಿಪ್ಲೈ ಮಾಡಿದ್ರೆ, 2 ಗುಣಿಸಿದ್ರೆ, ಹಾ ಅದೇ 4,32,000 ಇಂಟು 2 ಮಾಡಿದ್ರೆ ಹಿಂದಿನ ಯುಗ ಬರುತ್ತೆ, ಹಿಂದಿನ ಯುಗ ಸಿಗುತ್ತೆ. ಅಷ್ಟು ಆ ಯುಗದ
ಅವಾಗ
864,000 ವರ್ಷ ಇಂಟು ಈ ಕಲಿಯುಗ 432,000 ಇಂಟು 3 ಮಾಡಿದ್ರೆ ತ್ರೇತ ಇರುತ್ತೆ ಇಂಟು 4 ಮಾಡಿದ್ರೆ ಪತ್ನಿ ಇರುತ್ತೆ ಇದನ್ನೆಲ್ಲ ಕೂಡಿದ್ರೆ 64,000 ಏನೋ ಎಷ್ಟೋ ಬರುತ್ತೆ ಅದು ಬಂದು ಒಂದು ಸೈಕಲ್ ಅಂತಾರೆ ಒಂದು ಮಹಾಯುಗ ಸೊ ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದ್ರೆ ಬ್ರಹ್ಮನ ಆಯು ಬಂದು ಬಹಳ ದೊಡ್ಡದು ಅಂದ್ರೆ ಇನಿಷಿಯಲ್ ಎಷ್ಟು ನಮ್ಗೆ ಗೊತ್ತಾಗ್ತಾ ಇಲ್ಲ ಎಷ್ಟು ಹೆಜ್ಜೆ 311 trillion 60 billion ಇಯರ್ ಅಂತ ಕ್ಯಾಲ್ಕುಲೇಟ್ ನಾನೇ ಒಂದ್ಸತಿ ಕ್ಯಾಲ್ಕುಲೇಟ್ ಮಾಡಿದ್ದೇನೆ ನನಗೆಲ್ಲ ಕುತೂಹಲ ಸ್ವಲ್ಪ ಸೊ ಹಾಲ್ ನೋಡಕ್ ಹೋದ್ರೆ ಬ್ರಹ್ಮ ಬಹಳ ಒಂದು ಬ್ರಹ್ಮ ಆಯು ತುಂಬಾ ದೊಡ್ಡದು ಏರ್ಪದಕ್ಕೆ ಆಗೋದಿಲ್ಲ ಸೊ ಆದ್ರೆ ಕೃಷ್ಣ ಸೊ ಕೃಷ್ಣನ ಅವನು ಕೃಷ್ಣ ನೋಡ್ಬೇಕಾದ್ರೆ ಹೇಗಿರುತ್ತಪ್ಪ ಅಂದ್ರೆ ಆ ಬ್ರಹ್ಮನ ಆಯು ಹೇಗಿರುತ್ತಪ್ಪ ಅಂತಂದ್ರೆ ಬಹಳ ಕುತೂಹಲ ಸರ್ ಇದೆ ಜಸ್ಟ್ ಲೈಕ್ ಇವಾಗ ನಾವು ಮೀನ್ಸುಳ ಅನ್ನಿಸ್ತೀವ ಮೀನ್ಸುಳ ಅನ್ನಿಸ್ತೀವಿ ಕೆಲವು ಸತಿ ಇದು ಮಳೆ ಬಂದಾಗ ಮೀನ್ಸುಳ ಆಗುತ್ತೆ ಆ ಮೀನ್ಸುಳ ಬಂದಾಗ ಒಂದೇ ಒಂದು ಕ್ಷಣದಲ್ಲಿ ಒಂದು ಮೀನ್ಸ್ ಹೋಗುತ್ತೆ ಸೊ ಬ್ರಹ್ಮನ ಆಯು ಕೃಷ್ಣನ್ ಹೇಗಪ್ಪ ಅಂದ್ರೆ ಆಗತ್ತೆ ಅಂದ್ರೆ ಎಷ್ಟು ಬ್ರಹ್ಮಗಳು ಬ್ರಹ್ಮಂದ್ರ ಒಟ್ಟಾಗಿರ್ತಾರೆ ಅವ್ರಿಗೆ ಸೊ ಇದು ಯಾವ ವಿಷಯ ಸೊ ಅಂದ್ರೆ ಕೃಷ್ಣ ಇವಾಗ ನಮ್ಗೆ ಟೈಮ್ ನಡೀತಾ ಇದೆ ಇವಾಗ ನಮ್ಗೆ ಅಂದ್ರೆ ನಾವು ಈ ಕಲಿಯುಗದಲ್ಲಿ 2008 ಅಲ್ಲಿ ಇದ್ದೀವಿ ಫಾರ್ ಎಕ್ಸಾಂಪಲ್ ನಾವು ಯಾವ್ದೋ ವರ್ಷದಲ್ಲಿ ನಾವು ಹುಟ್ಟಿದ್ವಿ ಈ ವರ್ಷ ತನಕ ಇದ್ದೀವಿ ಕೆಲವು ಹುಟ್ಟಿ ಸತ್ತು ಅವ್ರದೆಲ್ಲ ಆಗೋಗಿದೆ ಓಕೆ ಸೊ ಇವಾಗ ಏನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಟೈಮ್ ಬಂದು ಅಂದ್ರೆ ಕಾಲ ಬಂದು ಕೃಷ್ಣನ ಕೈ ಕೈ ಕೈದಿದೆ ಸೊ ಅವನು ಕಾಲಚಕ್ರನ್ನ ಕೊಡ್ತಾ ಇದ್ದ ಸೊ ಕೆಲವು ಸತಿ ನಾವು ಮೇಲಿರ್ತೀವಿ ಕೆಲವು ಸತಿ ನಾವು ಕೆಳಗಿರ್ತೀವಿ ಬಟ್ ನಾವು ಈ ಚಕ್ರದಿಂದ ಆಚೆ ಬರಕ್ ಆಗೋದಿಲ್ಲ ಅಂದ್ರೆ ಜೀವನ ಮರಣ ಈ ತರ ಅಂದ್ರೆ ಹುಟ್ಟೋ ಸಾವಿರ ಹುಟ್ಟೋ ಸಾವಿರ ಇದ್ರಲ್ಲೇ ಓಡಾಡ್ತಾ ಇದೀವಿ ಇದರಿಂದ ಆಸ್ತಿ ಹೇಗ್ ಬರೋದು ಅನ್ನೋದಕ್ಕೆ ಈ ಕೃಷ್ಣ ಪ್ರಜ್ಞೆ ಬಹಳ ಹೆಲ್ಪ್ ಮಾಡುತ್ತೆ ಅಂದ್ರೆ ಈ ಜವನ ಮರಣದಿಂದ ನಾವು ಆಸೆ ಬರಬೇಕು ಅದಕ್ಕೆ ನಮ್ಮಗೆ ನಮ್ ಶಿಲ್ಲ ಪ್ರಭುಪಾದರು ಒಂದು ಬುಕ್ ಬರೆದಿದೆ ಜವನ ಮರಣಗಳ ಆಸೆ ಇದರಿಂದ ಆಸೆ ಬರಬೇಕು ನಾವು ಫಸ್ಟ್ ಹೇಗ್ ಬರೋದು ಅನ್ನೋದನ್ನ ಶಿಲ್ಲ ಪ್ರಭುಪಾದ ಈ ಬುಕ್ಸ್ ಅನ್ನೆಲ್ಲ ಹೇಳ್ತಾ ಇದ್ದಾರೆ ಸೊ ಏನಿವೆ ಇದು ಇವಾಗ ಓದೋಣ ಒಂದ್ ಎರಡ್ ಪ್ಯಾರಾಗ್ರಾಫ್ ಓದ್ತೀನಿ ಇದರಲ್ಲಿ ಶಿಲ್ಲ ಪ್ರಭುಪಾದರು ಸುಖವನ್ನು ಪಡೆಯುವ ಹಾದಿ ಸುಖವನ್ನು ಹೇಗೆ ಪಡೆಯಬಹುದು ಇದನ್ನ ಇದರ ಬಗ್ಗೆ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಸುಖವನ್ನು ಅರಿತುತ್ತಿದ್ದೇವೆ ಆದರೆ ನಿಜವಾದ ಸುಖ ಯಾವುದೆಂದು ನಮಗೆ ತಿಳಿಯದು ಸುಖದ ಬಗ್ಗೆ ಎಷ್ಟೆಷ್ಟೋ ಜಾಹೀರಾತುಗಳು ಬರುತ್ತಿರುವುದನ್ನು ನಾವು ನೋಡಬಹುದು ಆದರೆ ವಾಸ್ತವವಾಗಿ ಸುಖವಾಗಿರುವ ಕೆಲವಾದರೂ ನಮ್ಮ ಕಣ್ಣಿಗೆ ಬೀಳುವುದಿಲ್ಲ ಏಕೆಂದರೆ ನಿಜವಾದ ಸುಖ ನೆಲೆಯು ಕ್ಷಣಿಕ ವಸ್ತುಗಳನ್ನು ಮೀರಿದ್ದುದು ಎನ್ನುವುದನ್ನು ಬಹುಜನ ಅರಿಯರು ಇಂತಹ ನೈಜ ಸುಖ ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ವರ್ಣಿಸಿ ಹೇಳಿದ್ದಾನೆ ಸೊ ನಾವು ಸುಖ ಅನ್ನೋ ಪದ ಬಹಳ ಲೀಲಾಜಾಗ ಬರುತ್ತೆ ನಮ್ಮ ಬಾಯಿ ಸುಖ ಆಗಿದ್ದೀರಾ ಸೊ ಆಕ್ಚುಲ್ ಸುಖ ಅಂದ್ರೆ ಏನು ಸುಖವಾಗಿರೋರು ಯಾರು ಇದಾರ ಅನ್ನೋದೆಲ್ಲ ಇಷ್ಟಪಡೋದು ಕೇಳ್ತಾರೆ ಕೆಲವಾರು ಅಂದ್ರೆ ಕೆಲವೊಬ್ಬರು ಇದಾರ ಅಂತ ಕೇಳ್ತಾರೆ ಏಕೆಂದರೆ ನಿಜವಾದ ಸುಖದ ನೆಲೆಯು ಕ್ಷಣಿಕ ವಸ್ತುಗಳನ್ನು ಮೀರಿದ್ದು ಎನ್ನುವುದನ್ನು ಬಹು ಜನ ಅರಿಯರು ಅಂದ್ರೆ ಏನ್ ಹೇಳ್ತಾರೆ ನಿಜವಾದ ಸುಖ ಏನು ಅನ್ನೋದು ಗೊತ್ತಾಗ್ತದೆ ಅಂತ ಹೇಳ್ತಾರೆ ಇವತ್ತು ನಾವು ಸುಖ ಇದ್ದೀವಿ ಮನೆ ಇದೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾರೆ ಪರವಾಗಿಲ್ಲ ಇವಾಗ ಸುಖ ಇದ್ದೀವಿ ಸಪೋಸ್ ನಾಳೆ ದಿನ ಇದೆಲ್ಲ ಹೊರಡುತ್ತೆ ಅಂತಾರೆ ಅವಾಗ ಯಾರು ಸುಖ ಆಗಿದ್ದಾರೆ ಏನೋ ಹೌದಲ್ಲ ಸರ್ ಏನೋ ಇದೀವಿ ಅಂತೀವಿ ಆದರೆ
ವಾಸ್ತವವಾಗಿ ಸುಖವಾಗಿರುವವರು ಕೆಲವರು ಕೆಲವರಾದರೂ ನಮ್ಮ ಕಣ್ಣಿಗೆ ಬೀಳುವುದಿಲ್ಲ. ಇಂತಹ ನೈಜ ಅಂದ್ರೆ ಟೆಂಪ್ರರಿ ನೈಜ ಸುಖವನ್ನು ಭಗವಾನ್ ಕೃಷ್ಣನು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ವರ್ಣಿಸಿ ಹೇಳಿದ್ದಾನೆ. ಸೊ ಏನಂತ ಹೇಳಿದ್ದಾನೆ, ಸುಖವನ್ನು ನಾವು ಸಾಮಾನ್ಯವಾಗಿ ಇಂದ್ರಿಯಗಳ ಮೂಲಕ ಪರಿಗ್ರಹಿಸುತ್ತೇವೆ. ಸೊ ಸುಖವನ್ನು ನಮ್ಮ ಇಂದ್ರಿಯಗಳು, ನಮ್ಮ ಕೈ ಆಗ್ಬೋದು, ನಮ್ಮ ನಾಲ್ಗೆ ಆಗ್ಬೋದು, ಇದರಲ್ಲಿ ನಾಲ್ಗೆನೆ ಜಾಸ್ತಿ. ಸಪೋಸ್ ಏನಾದ್ರು ತಿಂದ್ರೆ ಸುಖ ಆಗಿದೆ ಅಲ್ಲ, ಒಂಥರ ನೀವು ಗೊತ್ತಿರ್ಬೋದು. ಸಪೋಸ್ ಜಾಮೂನ್ ತಿನ್ನೋದು ಮೆಂಟಿ ಕ್ಯಾಪ್ ಇರೋದು ಬಹಳ. ಉದಾಹರಣೆಗೆ ಉದಾಹರಣೆ ಕಲ್ಲೊಂದನ್ನು ತೆಗೆದುಕೊಳ್ಳೋಣ, ಒಂದು ಕಲ್ಲು ತಗೋಣ. ಕಲ್ಲಿಗೆ ಇಂದ್ರಿಯಗಳು ಇಲ್ಲವಾದದರಿಂದ ಅದು ಸುಖವನ್ನಾಗಲಿ ದುಃಖವನ್ನಾಗಲಿ ಅನುಭವಿಸಲಾರದು. ಬಹಳ ಇಂಪಾರ್ಟೆಂಟ್. ಕಲ್ಲಿಗೆ ಸುಖ ಆಗಿ ದುಃಖ ಆಗಿ ಗೊತ್ತಾಗೋದಿಲ್ಲ. ಬೆಳೆದು ಪಕ್ವವಾಗಿಲ್ಲದ ಪ್ರಜ್ಞೆಗಿಂತ ಪಕ್ವವಾದ ಪ್ರಜ್ಞೆಯು ಸುಖ ದುಃಖಗಳನ್ನು ತೀವ್ರವಾಗಿ ಅನುಭವಿಸಬಲ್ಲದು. ಬಹಳ ಸೂಕ್ಷ್ಮವಾಗಿದೆ. ಏನಾಯ್ತಂದ್ರೆ ಪ್ರಭುಪಾದ ಒಂದು ಕಲ್ಲು ಮಾಡಿ ಅದು ಸುಖ ಆಗಿ ದುಃಖ ಆಗಿ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಅಂದ್ರೆ ಅದು ಪ್ರಜ್ಞೆ ಇಲ್ಲ. ಇವಾಗ ಪ್ರಜ್ಞಾವಂತರು ಯಾರು? ಮನುಷ್ಯ ಹೌದಲ್ಲ. ಸೊ ಪಕ್ವವಾದ ಪ್ರಜ್ಞೆಯು ಸುಖ ದುಃಖಗಳನ್ನು ತೀವ್ರವಾಗಿ ಅನುಭವಿಸುತ್ತದೆ. ಕೆಲವರು ಅದಕ್ಕೆ ಕೆಲವರು ಬರೀ ಸುಖ ಅಂದ್ರೆ ನಮ್ಮ ರೀತಿಯಲ್ಲಿ ನೋಡ್ಬೇಕಾದ್ರೆ ಕೆಲವರು ಅವ್ರು ಯಾವ್ದೇ ಕಾರ್ಯ ಓಡ್ತಾರೆ ಎಲ್ಲ ಮಾಡ್ತಾ ಇದಾರೆ, ನಮ್ಗಂತೂ ಪ್ರಭು ಎಷ್ಟು ಸುಖ ಇದಾರ, ಪ್ರಭು ಎಷ್ಟು ಸುಖ ಇದ್ರು ಮನೆಗಳಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿರ್ಬೋದು. ಸೊ ಇನ್ನೊಂದು ಪ್ರಭುಪಾದ ಒಂದು ಕೊಟ್ಟ ಮರಗಳಲ್ಲಿ ಮರಗಳಿಗೇನೋ ಪ್ರಜ್ಞೆ ಇತ್ತು. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಮರಗಳು ನಾಶ ಹೋಗ್ತಾರೆ, ಮರ ಗಿಡ ಎಲ್ಲ ಇದೆಲ್ಲ ಜಾಸ್ತಿ. ಸೊ ಅದಕ್ಕೆ ಪ್ರಜ್ಞೆ ಇದೆ, ಆದರೆ ಅದು ಮಾಗಿದ ಪ್ರಜ್ಞೆ ಅಲ್ಲ. ಅರ್ಥ ಮಾಡ್ತದೆ. ಓಕೆ, ಎಲ್ಲ ಋತುಮಾನಗಳಲ್ಲಿ ಮರಗಳು ಬಹುಕಾಲ ಒಂದೆಡೆ ನಿಂತಿರಬಲ್ಲವು. ಎಲ್ಲ ಋತುಗಳನ್ನು ಮರ ನಿಂತೇ ನಿಂತಿರ್ಬೋದು, ಆದರೆ ಅವು ದುಃಖಗಳನ್ನು ಅನುಭವಿಸುವ ಮಾರ್ಗವೇ ಇಲ್ಲ. 3 ದಿನಗಳ ಕಾಲ ಅಥವಾ ಅದಕ್ಕೂ ಕಡಿಮೆ ಕಾಲ ಮರದಂತೆ ಒಂದೇ ಕಡೆ ನಿಂತಿರೋ ಎಂದು ಒಬ್ಬ ಮನುಷ್ಯನಿಗೆ ಹೇಳಿದರೆ ಆ ಪಾಡನ್ನು ತಾಳಲು ಅವನು ಸಮರ್ಥನಾಗಲಾರ. ಒಟ್ಟಿನಲ್ಲಿ ಹೇಳುವುದಾದರೆ ಒಬ್ಬ ವ್ಯಕ್ತಿಯು ಪ್ರಜ್ಞೆ ಎಷ್ಟು ಎತ್ತರ ಮಟ್ಟಿಗೆ ಬೆಳೆದಿದೆ ಎನ್ನುವುದನ್ನು ಅವಲಂಬಿಸಿ ಪ್ರತಿ ಜೀವಿಯು ಸುಖ ದುಃಖಗಳನ್ನು ಅನುಭವಿಸುತ್ತಾನೆ. ಹಾಗಾದ್ರೆ ಇಷ್ಟೆಲ್ಲ ಓದಿದ್ಮೇಲೆ ಹಲವರಿಗೆ ಕೆಲವರಿಗೆ ದುಃಖ ಇರುತ್ತೆ, ಕೆಲವರು ಸುಖ ಇರುತ್ತೆ, ಕೆಲವರಿಗೆ ಸುಖ ಜಾಸ್ತಿ ಇರುತ್ತೆ, ಕೆಲವರು ಸುಖ ಜಾಸ್ತಿ ಇರುತ್ತೆ. ಇದೇ ರೀತಿ ಇದು ನಮ್ಮಲ್ಲಿ ನಮ್ಮ ಭೌತಿ ನಮ್ಮ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು ಅಥವಾ ಯಾವ್ದೋ ಸ್ಲಮ್ ಇರ್ಬೋದು. ಓಕೆ, ಇದು ನಮ್ಮಲ್ಲಿ ಆಗುತ್ತೆ. ಇಲ್ಲಿನ ಮೇಲೆ ಅಂದ್ರೆ ನಮ್ಮ ಏನು ಪ್ಲೇನ್ ಇದೆ ಅದರಿಂದ ಮೇಲೆ ಯಾವ್ದನ್ನ ಯಾರು ಇನ್ನೂ ನಮ್ಮ ಮನುಷ್ಯನ ಯಾರು ಸುಖವಾಗಿದ್ದಾರೆ? ದೇವತೆಗಳು ಸುಖವಾಗಿದ್ದಾರೆ. ಫಾರ್ ಎಕ್ಸಾಂಪಲ್ ಇಂದ್ರಲೋಕ, ಚಂದ್ರಲೋಕ, ಸೂರ್ಯಲೋಕ, ಬ್ರಹ್ಮಲೋಕ, ಈ ತರ ಹಲವಾರು ಲೋಕಗಳಿದೆ. ಅದರಲ್ಲಿ ನಾವು ಮಿಡಿಲ್ ಸಿಸ್ಟಮ್ ಅಂದ್ರೆ ಮಧ್ಯದಲ್ಲಿ ಇದೀವಿ. ನಾವು ಸುಖವನ್ನು ಅನುಭವಿಸ್ತೀವಿ, ದುಃಖವನ್ನು ಅನುಭವಿಸ್ತೀವಿ. ಇನ್ ಕೆಲವರು ಇದಾರೆ ಅವರು ನರಕದಲ್ಲಿದ್ದಾರೆ. ಹರೇ ಕೃಷ್ಣ. ಸೊ ನರಕದಲ್ಲಿರೋರು ಯಾವಾಗ್ಲೂ ಇದು ಅನುಭವಿಸ್ತಾ ಇದಾರೆ, ವ್ಯಥೆ ಅನುಭವಿಸ್ತಾ ಇದ್ದಾರೆ. ಬ್ರಹ್ಮಲೋಕದಲ್ಲಿರೋರು ಅವ್ರು ಯಾವಾಗ್ಲೂ ಸುಖವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಇಲ್ಲಿ ಭಗವದ್ಗೀತಾದಲ್ಲಿ ಒಂದು ಶ್ಲೋಕ ಬರುತ್ತೆ, ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನ ಅಂತೀನ. ಸೊ ಬ್ರಹ್ಮನ ಲೋಕದಲ್ಲಿ ಸೊ ಈ ಬ್ರಹ್ಮಾನಂದ ಅಂತ ಹೇಳ್ತಾರೆ. ಇಲ್ಲಿ ಬ್ರಹ್ಮನಿಗೂ ಆನಂದ ಇದೆ. ಬ್ರಹ್ಮನ ಆನಂದ ಎಷ್ಟಪ್ಪ ಅಂತಂದ್ರೆ ಯೋಚನೆ ಮಾಡಕ್ಕಾಗಲ್ಲ ನಾವು, ಅಷ್ಟೊಂದು ಆನಂದ ಇದೆ. ಸೊ ಆಕ್ಚುಲಿ ಎರಡ್ ತರ ಇದೆ. ಒಂದು ಮನುಷ್ಯಾನಂದ, ಇನ್ನೊಂದು ಬ್ರಹ್ಮಾನಂದ. ಮನುಷ್ಯಾನಂದ ಒಂದು ಮನುಷ್ಯಾನಂದ ಎಷ್ಟಪ್ಪ ಅಂತ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಈ ಎಂಟೇ ಭೂಮಂಡಲದಲ್ಲಿ ನಿಮ್ಗೆಲ್ಲ ಸೌಕರ್ಯನೂ ಕೊಟ್ಬಿಡ್ತೀವಿ ಅಂತ. ಫಾರ್ ಎಕ್ಸಾಂಪಲ್ ಒಬ್ಬರನ್ನು ತಗೊಳ್ಳಿ, ಅವ್ರಿಗೆ ಎಲ್ಲ ಸೌಕರ್ಯ ಕೊಡ್ತೀವಿ, ಅವ್ನಿಗೆ ಏನ್ ಬೇಕೋ ಎಲ್ಲ ತರಾನು ಅವನಿಗೆ ಸೌಕರ್ಯ ಮಾಡ್ಕೊಡ್ತೀವಿ. ಬಟ್ ಅವನ ದೇಹ ಇದಕ್ಕೆ ಯಾವತ್ತಾರ ಒಂದ್ಸತಿ ಪ್ರಾಬ್ಲಮ್ ಆದ್ರೆ ದೇಹದ, ಫಾರ್ ಎಕ್ಸಾಂಪಲ್ ಏನೋ ಜ್ವರನೋ ಚಳಿನೋ ಬಂದ್ರೆ ಅದು ಅವನ ಇದು ಅವನ ಕಾಯಿಲೆ ಬಿದ್ದಿದ್ರೆ ಇದೆಲ್ಲ ಇದ್ರೂ ಅವನಿಗೆ ಸುಖವನ್ನು ಅನುಭವಿಸಬೇಕಾಗುತ್ತೆ, ಹೌದಲ್ಲ? ಸೊ ಅದನ್ನ ಒಂದು ಮನುಷ್ಯಾನಂದ ಅಂತ ಕರೀತಾರೆ. ಬ್ರಹ್ಮಾನಂದ ಅಂದ್ರೆ ಈ ಬಾಡಿಗೆ ಸಂಬಂಧ ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್ ಬ್ರಹ್ಮನ ಲೋಕದಲ್ಲಿ ಫಾರ್ ಎಕ್ಸಾಂಪಲ್ ಬ್ರಹ್ಮನ ಲೋಕದಲ್ಲಿ ಗಂಡ ಹೆಣ್ಣು ಮೊದಲಾಗಿರ್ತಾರೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಅವರಿಬ್ರು ಒಂದಾದ ಶಾರೀರಿಕವಾಗಿ ಒಂದಾಗೋದಿಲ್ಲ, ಒಂದಾಗೋದಿಲ್ಲ, ಅವ್ರು ಮಾನಸಿಕವಾಗಿ ಒಂದಾಗ್ತಾರೆ. ಸೊ ಅದರಿಂದ ನೀವು ನೋಡ್ಬೋದು ಬ್ರಹ್ಮನ ಬ್ರಹ್ಮ ಯೋಚನೆ ಮಾಡಿದ್ರೆ ಸ್ವಲ್ಪ ಅವರಿಗೆ ಇದು ಸಿಗುತ್ತೆ. ಅವರಿಗೆ ಮಕ್ಕಳು ಮಾನಸಿಕವಾಗಿ ಸಿಗ್ತಾರೆ. ಸೊ ಈ ತರ ಕೆಲವೊಂದು ನಾವು ಈ ಐಹಿಕ ಜಗತ್ತಿನಲ್ಲಿ ಅನುಭವಿಸುತ್ತಿರುವ ಸುಖವು ನಿಜವಾದ ಸುಖವಲ್ಲ. ನೋಡಿ, ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ನಾವು ಈ ಐಹಿಕ ಜಗತ್ತು, ಇದು ಐಹಿಕ ಜಗತ್ತು ನಾವಿರೋದು, ಐಹಿಕ ಜಗತ್ತಿನಲ್ಲಿ ಅನುಭವಿಸುತ್ತಿರುವ ಸುಖವು ನಿಜವಾದ ಸುಖವಲ್ಲ. ಅಂದ್ರೆ ನಾವು ಏನು ಈ ದೇಹದಿಂದ ನಾವು ಸುಖ ಪಡ್ತಾ ಇದ್ದೀವಿ ಅದು ನಿಜವಾದ ಸುಖ ಅಲ್ಲ ಅಂತ ಶಿಲ್ಪ ಪ್ರಭುಪಾದರು ಹೇಳ್ತಾ ಇದ್ದಾರೆ. ನೀನು ಸುಖವಾಗಿರುವೆಯ ಎಂದು ಒಂದು ಮರವನ್ನು ಕೇಳಿದರೆ ಅದರ ಉತ್ತರ ಕೊಡುವ ಶಕ್ತಿ ಆ ಮರಕ್ಕಿದ್ದು ಅದು ಹೇಳಬಹುದಾದರೆ ನಿಂತ ಕಡೆ ವರ್ಷ ಉದ್ದಕ್ಕೂ ಸುಖವಾಗಿದ್ದೇನೆ, ಚಳಿಗಾಲದಲ್ಲಿ ಹಿಮ ಸುರಿಯುವುದನ್ನು ನಾನು ನಿಜಕ್ಕೂ ಸಂತೋಷದಿಂದ ತಾಳಿಕೊಂಡಿದ್ದೇನೆ ಎಂದು ಹೇಳಿತು. ಇಂತಹ ಸುಖದಿಂದ ಮರವೇನು ಸಂತೋಷ ಪಟ್ಟಿತ್ತು? ಆದರೆ ಮನುಷ್ಯನ ಪಾಲಿಗೆ ಇದು ಬಹು ಕೀಳು ತೆರೆನ ಸುಖ. ಇಂಪಾರ್ಟೆಂಟ್ ಶ್ಲೋಕವಾದ ಏನ್ ಹೇಳ್ತಾರೆ ಅಂದ್ರೆ, ನಾವು ಹೋಗಿ ಒಂದು ಮರ ಕೇಳ್ತೀವಿ ಅಂತೇಳಿ, ಸಪೋಸ್ ಮಳೆ ಅಥವಾ ಹಿಮ ಬೀಳ್ತಾ ಇದ್ದಾಗ ಅದು ಅದು ಸುಖ ಪಡಿತಾ ಇದೆ ಅನ್ಸ್ಕೊಂಡು ಶಿಲ್ಪದ ಈ ತರ ಹೇಳ್ತಾ ಇದ್ದಾರೆ. ಆದ್ರೆ ನಮಗ್ ಕಂಪೇರ್ ಮಾಡಿದ್ರೆ ಆ ಸುಖ ಬಹಳ ಅದು ವೇಸ್ಟ್, ಅದು ಆಕ್ಚುಲಿ ಅದು ಸುಖನೇ ಅಲ್ಲ. ಅದು ಅರ್ಥ ಆಯ್ತಾ ನನ್ಗೆ? ನಾನು ಹೇಳ್ತೇನೆ. ಸಪೋಸ್ ಒಂದ್ ಮರ ಇರುತ್ತೆ, ಆ ಮರ ಹಿಮ ಮತ್ತೆ ಅದಕ್ಕೆ ಮಳೆ ಬೀಳ್ತಾ ಇರುತ್ತೆ. ಸೊ ಅದು ಸಪೋಸ್ ಅದು ಅದಕ್ಕೆ ಹೇಳಕ್ಕಾದ್ರೆ ನಾನು ಸುಖ ಪಡಿತಾ ಇದ್ದೀನಿ ಅಂತ ಹೇಳಕ್ಕಾದ್ರೆ ಅದರ ಸುಖ ಸುಖವಾಗಿದ್ರು ನಮ್ಮ ರೀತಿಯಲ್ಲಿ ನೋಡ್ಕೊಂಡ್ರೆ ಅದು ಸುಖ ಅಲ್ಲ ಆಕ್ಚುಲಿ. ಹೌದಲ್ಲ, ಎಷ್ಟು ನಿಜ ಹೇಳ್ತಾ ಇದ್ದಾರೆ. ಸೊ ಇಂತಹ ಸುಖದಿಂದ ಮರವೇನು ಸಂತೋಷ ಪಟ್ಟಿತು, ಆದರೆ ಮನುಷ್ಯನ ಪಾಲಿಗೆ ಇದು ಬಹಳ ಕೀಳು ತೆರನ ಸುಖ. ಜೀವಿಗಳಲ್ಲಿ ನಾನು ನಾನಾ ಬಗೆಯವರಾಗಿದ್ದಾರೆ, ಜೀವಿಗಳಲ್ಲಿ ನಾನಾ ಬಗೆಯಾಗಿದ್ದಾರೆ. ಹಾಗೆಯೇ ಸುಖದ ಬಗೆಗಿನ ಅವರು ಗ್ರಹಿಕೆಗಳು ಕಲ್ಪನೆಗಳು ಬೇರೆ ಬೇರೆ ತೆರನಾಗಿದೆ, ಬೇರೆ ಬೇರೆ ಸ್ವರ್ಗವಾಗಿದೆ. ಒಂದು ಪ್ರಾಣಿಯ ವಧೆಯಾಗಲು ಹೋಗುತ್ತಿರುವುದನ್ನು ನೋಡಿದರೆ ಇನ್ನೊಂದು ಪ್ರಾಣಿಯು ತನ್ನ ಪಾಡಿಗೆ ತಾನು ಹುಲ್ಲು ಮೇಯುವ ಕಾಯಕದಲ್ಲಿ ಮಣ್ಣವರಿದೆ. ಬಹಳ ಒಳ್ಳೆ ಎಕ್ಸಾಂಪಲ್ ಹೇಳ್ತಾರೆ, ಇದನ್ನ ನಾನು ನೋಡಿದ್ದೀನಿ ಆಕ್ಚುಲಿ. ಮಾಂಸದ ಅಂಗಡಿ ಅಲ್ಲ, ಗ್ಲಾಸ್ ಹೌದು. ಎಲ್ಲ ಪ್ರಾಣಿಗಳನ್ನ ಕೊಲ್ತಾರಲ್ಲ, ಈ ಪಾಶ್ಚಾತ್ಯ ದೇಶದಲ್ಲಿ ಜಾಸ್ತಿ ಇದು. ನಿಮ್ಮ ಪ್ರಾಣಿಗಳನ್ನೆಲ್ಲ ಕೊಲ್ಲೋಕೊಳ್ತಾರೆ. ದೊಡ್ಡದಾಗಿ ನಡೀತದೆ. ಸೊ ಏನಿವೆ ಅದು ಸ್ವಲ್ಪ ಪಾಪದ ಒಂದು ಉದಾಹರಣೆ ಕೊಡ್ತಾರೆ. ಇದಿರುತ್ತೆ ಕುರಿ. ಸೊ ಕುರಿಗಳು ಏನಪ್ಪಾ ಅಂತಂದ್ರೆ ಕುರಿಗಳಿಗೆ ಚೆನ್ನಾಗಿ ಮೇವ್ ಅದು ಇದಾಗ್ತಾರೆ, ಸೊಪ್ಪು ಹುಲ್ಲು ಎಲ್ಲ ಹಾಕ್ತಾರೆ. ಸೊ ಅದೇನ್ ಹೇಗಿರುತ್ತಪ್ಪ ಅಂದ್ರೆ ಒಂದರಿಂದ ಒಂದು ಹೋಗುತ್ತೆ. ಆಕ್ಚುಲಿ ಮುಂದೆಗಡೆ ಅದೇ ಇಲ್ಲೆಲ್ಲ ಹಾಕೊಂಡು ಬರ್ತಾ ಇರ್ತಾರೆ. ಅದೇ ಮೊದಲನೇ ಕುರಿ ಏನಂತಂದ್ರೆ ಅದಕ್ಕೂ ತಿನ್ನಿಸ್ತಾ ಇರ್ತಾರೆ, ಅದಕ್ಕೆ ಜಾಸ್ತಿ ತಿನ್ನಿಸ್ತಾ ಇರ್ತಾರೆ. ಯಾಕಂತಂದ್ರೆ ನೆಕ್ಸ್ಟ್ ಮೊಮೆಂಟ್ ಅವನು ಕಡಿತ ಅಂದ್ರೆ ಅವನು ಕಡಿತಾನೆ ನೋಡಿ, ಅದನ್ನ ಕಡಿತಾ ಇದ್ದಾರೆ. ಹಿಂದೆ ಇರೋ ಕುರಿಗಳು ಅದರಲ್ಲಿ ಕಡಿದ ಅದನ್ನ ಮೇಯ್ತಿದ್ದಾ ಇರ್ತಾರೆ. ಆದ್ರೆ ಒಂದೊಂದಾಗಿ ಅದನ್ನ ಕಡಿತಾರೆ. ಸೊ ಇದಕ್ಕೆ ಅದಕ್ಕೆ ಪ್ರಜ್ಞೆ ಇಲ್ಲ, ಮುಂದೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ. ಸೊ ಅದೇ ತರ ನಾವು ಅಷ್ಟೇ ಇಲ್ಲಿ ಇಲ್ಲಿ ಇಲ್ಲ ಪ್ರಾಪರ್ ಹೇಳೋ ಹಂಗೆ ಇಲ್ಲಿರುವಂತ ಸುಖ ನಾವು ಅನುಭವಿಸ್ತಾ ಇದೀವಿ. ಆದ್ರೆ ಮುಂದೆ ಬರುವಂತ ದುಃಖ ನಾವು ನೋಡ್ತಾ ಇಲ್ಲ ಆಕ್ಚುಲಿ, ಹೌದಲ್ಲ. ಸೊ ಅದೇ ರೀತಿಯಲ್ಲಿ ಇದು ಇಲ್ಲ ಪ್ರಾಪರ್ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಯಾವ ತರ ಅಂದ್ರೆ ಇಲ್ಲಿರುವಂತ ಸುಖವನ್ನು ಹೇಗೆ ನಾವು ಅನುಭವಿಸ್ತಾ ಇದೀವಿ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ತುಪ್ಪದ ಬಾಕಿ ತಿಂತೀವಿ, ಆ ತುಪ್ಪದ ಬಾಕಿಯನ್ನ ಸ್ವಲ್ಪ ನಾವು ಯಾವ್ದೋ ಒಂದು ಬೇರೆ ಚಿಕ್ಕ ಒಂದು ಇದಕ್ಕೆ ಪಾತ್ರೆಗೆ ನಾವು ಹಾಕೊಂಡಿದೀವಿ. ಆಮೇಲೆ ಅದನ್ನ ಮುಚ್ಚಿದೀವಿ, ಅದ್ ಬಿಟ್ಟಿನ ಪೂರ್ತಿಯಾಗಿ ಮುಚ್ಚಿದೀವಿ. ಆದ್ರೆ ಕೆಲವೊಂದು ತುಪ್ಪ ಜೇನುತುಪ್ಪ ಬಂದು ಅದನ್ನ ಆಚೆ ಸ್ವಲ್ಪ ಬಂದಿದೆ. ಸೊ ನಾವು ಹೇಗಪ್ಪ ಈ ತುಪ್ಪನ ಪಡಿತಾ ಇದೀವಿ ಅಂದ್ರೆ ಆಚೆ ಕಡೆ ಇರುವಂತ ಬಂದಿರುವಂತ ಜೇನುತುಪ್ಪವನ್ನು ನಾವು ಸವಿತಾ ಇದೀವಿ. ಆಚೆ ಕಡೆ ಬಂದಿರುವಂತ ಅದನ್ನ ನಾವು ಅನ್ಕೊಂಡು ಎಷ್ಟು ರುಚಿಕರವಾಗಿ. ಓಹೋ, ಆಕ್ಚುಲಿ ನಾವು ನಿಜವಾದ ಸುಖ ಅಲ್ಲ, ಅದು ನಿಜವಾದ ಸುಖ ಬೇಕಂದ್ರೆ ಬೀರಿಟಿ ತೆಲುದು ಅದ್ರ ಒಳಗೆ ಹೋಗ್ಬೇಕು ಅಂದ್ರೆ ಅದ್ರ ಒಳಗಿರುವಂತ ಕುಡಿಬೇಕು, ಅದು ನಿಜವಾದ ಸುಖ. ಸೊ ಈ ತರ ಶಿಲ್ಲಪ್ರೂಪ ಒಂದು ಉದಾಹರಣೆ ಕೊಡ್ತಾರೆ. ನಿಜವಾದ ಸುಖ ಬಂದು ಆಧ್ಯಾತ್ಮಿಕ ಲೋಕದಲ್ಲಿದೆ, ಅದು ಕೃಷ್ಣನ ಲೋಕದಲ್ಲಿದೆ. ಸೊ ಆ ಕೃಷ್ಣನ ಲೋಕದಿಂದ ಕೃಷ್ಣ ಸ್ವಯಂ ಬಂದಿದ್ದಾರೆ ಈ ಭೌತಿಕ ಜಗತ್ತಿಗೆ ಬಂದು ನಮ್ಗೆಲ್ಲ ಕೊಡ್ತಾ ಇದ್ದಾರೆ ಈ ಸುಖ. ಏನದು? ಗೋಲೋಕೇರ ಪ್ರೇಮಧನ ಹರಿನಾಮ ಸಂಕೀರ್ತನ. ಅವನು ಇರೋದು ಅಡ್ರೆಸ್ ಎಲ್ಲಪ್ಪ ಅಂತಂದ್ರೆ ಅವನ ಐ ಡಿ ಕಾರ್ಡ್ ಎಲ್ಲ ಇದೆ ಅಂದ್ರೆ ಗೋಲೋಕ, ಗೋಲೋಕ ಅಂತ ಒಂದಿದೆ. ಆ ಗೋಲೋಕದಲ್ಲಿ ಕೃಷ್ಣ ಇದ್ದಾನೆ. ಗೋಲೋಕೇರ ಪ್ರೇಮಧನ, ಗೋಲೋಕದಲ್ಲಿ ಏನಿದೆ ಅಂದ್ರೆ ಪ್ರೇಮಧನ ಇದೆ, ಕೃಷ್ಣ ಪ್ರೇಮ ಇದೆ. ಕೃಷ್ಣ ಪ್ರೇಮ ಬಂದು ಸಂಪೂರ್ಣ ಆನಂದ, ಸಂಪೂರ್ಣವಾಗಿ ನಾವು ಆನಂದಿಸಬಹುದು ಈ ಹರಿಕೃಷ್ಣ ಮಹಾಮಂತ್ರ ಜಪ ಮಾಡಿದ್ರೆ. ಗೋಲೋಕೇರ ಪ್ರೇಮಧನ ಹರಿನಾಮ ಸಂಕೀರ್ತನ, ಆ ಧನ ಏನಪ್ಪ ಅಂತಂದ್ರೆ ಹರಿನಾಮ ಸಂಕೀರ್ತನ. ಈ ಹರಿಕೃಷ್ಣ ಮಹಾಮಂತ್ರದ ಕೀರ್ತನೆ ಜಪ ಅಥವಾ ಕೇಳೋದು. ಸೊ ಅದೇನು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಇನ್ನೊಂದ್ ಕಡೆ ಹೇಳಿದ್ರು ಹರೇರ್ನಾಮ್ 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 ಏವ ಕೇವಲಂ ಕಲೋ ನಾಕ್ಯೇವ 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 ಬಂದಿದ್ದಾನೆ. ಈ ಮೂರ್ಮೂರ್ತಿ ರಿಪೀಟ್ ಮಾಡ್ತಾ ಇದ್ದಾರೆ ಒಂದೊಂದನ್ನ. ಯಾಕೆಂದ್ರೆ ಕಲಿಯುಗದಲ್ಲಿ ಬಹಳ ಮಂದ, ನಮ್ಮ ಬುದ್ಧಿಶಕ್ತಿಯಿಂದ ಮಂದ ಅಂತ ರೀತಿ ಏನಾದ್ರು ಏನ ಅಂತ ಕೇಳ್ತೀವಿ. ಸೊ ಶಾರ್ಪ್ನೆಸ್ ಇಲ್ಲ. ಸೊ ಅದಕ್ಕೆ ಕಲೋ ಅದು ಏನ್ ಹೇಳ್ತಾರೆ, ಹರೇರ್ನಾಮ ಹರೇರ್ನಾಮ ಇವ ಹರೇರ್ನಾಮ ಏವ ದೇವ, ತ್ರೀ ಟೈಮ್ಸ್ ರಿಪೀಟ್ ಮಾಡಿದ್ದಾರೆ. ಹರೇರ್ನಾಮ ಹರೇರ್ನಾಮ ಹರ ಒಂದೇ ಸರ್ತಿ ಹೇಳುವ, ಹರೇನಾಮ ಇವ ಕೇವಲ ಅಂತ ಹೇಳಿದ್ವಿ. ನೋ, ತ್ರೀ ಟೈಮ್ಸ್ ರಿಪೀಟ್ ಮಾಡಿದ್ವಿ. ಆದ್ರೆ ಅದು ಬಹಳ ಮುಖ್ಯವಾಗಿರುವಂತಹ ಅಂಶ ಅದೇನಪ್ಪ ಅನ್ನೋದು, ಈ ಹರಿನಾಮನ ಈ ಕಲಿಯುಗದಲ್ಲಿ ನಾವು ತಗೊಳ್ಬೇಕು. ಅದು ಇಂಪಾರ್ಟೆಂಟ್. ಎಷ್ಟೋ ಶಾಸ್ತ್ರಗಳಿದೆ, ಎಷ್ಟೊಂದು ಉಪನಿಷತ್ ಇದೆ, ಎಷ್ಟೋ ಜನ ಬೆಳಿಗ್ಗೆಯಿಂದ ರಾತ್ರಿ ತನಕ ಜಪ ಮಾಡ್ತಾನೆ ಇರ್ತಾರೆ, ಪೂಜೆ ಮಾಡ್ತಾನೆ ಇದಾರೆ. ಹಾಗ ನೋಡ್ಕೊಳ್ಳೋ ಪೂಜಾರಿಗಳು ನಿಜವಾಗ್ಲೂ ಸುಖವಾಗಿರ್ಬೇಕು, ಹೌದಲ್ವ? ಮತ್ತೆ ಆದ್ರೆ ಅವರು ಅವ್ರು ಕೇಳ್ತಾ ಏನ್ ಸ್ವಾಮಿ ಏನೋಪ್ಪ ಬರ್ತಾ ಇದಾರೆ ಜನಗಳೇ ಬರ್ತಾ ಇಲ್ಲ ನಮ್ ದೇವಸ್ಥಾನಕ್ಕೆ ಅರ್ಥ ಮಾಡ್ಕೊಳ್ಳಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ. ಸೊ ನಿಜವಾದ ಸುಖ ಇದೆ ಅಂತಂದ್ರೆ ಕೃಷ್ಣನ ನಾಮ ಇದೆ. ಕಲಿಕಾಲೇ ನಾಮ ರೂಪೆ ಕೃಷ್ಣ ಮತ, ಕೃಷ್ಣ ನಾಮ ರೂಪದಲ್ಲಿ ಈ ಮಂತ್ರದ ರೂಪದಲ್ಲಿ ನಾನು ಕಲಿಕಾಲೆ ಕಲಿಯುಗದಲ್ಲಿ ನಾಮ ರೂಪೆ ಕೃಷ್ಣ ನಾಮದ ರೂಪದಲ್ಲಿ ಬಂದಿದ್ದಾನೆ. ನಾಮ ರೂಪೆ ಕೃಷ್ಣ ಅವತಾರ, ಕೃಷ್ಣ ಅದರಲ್ಲೇ ಅವತರಿಸಿದ್ದಾನೆ. ಅದಕ್ಕೆ ನಾವು ಹರೇ ಕೃಷ್ಣ ಮಾಡ ಮಾತ್ರ ಬಹಳ ಆನಂದವಾಗುತ್ತೆ. ಸಡನ್ ಅಂದ್ರೆ ಜಸ್ಟ್ ಯಾರೋ ನಾನು ಅವಲೇ ಒಂದು ಉದಾಹರಣೆ ಕೊಟ್ಟನಲ್ಲ, ಯಾರು ಅದನ್ನು ಯಾರು ಚಾಟಿಂಗ್ ಮಾಡ್ತಾರೋ ಅವ್ರಿಗೆ ಅದು ಬೆನಿಫಿಟ್ ಇದೆ. ಚಿಕ್ಕ ಮಗು ಚಾಟಿಂಗ್ ಮಾಡಿದ್ರೆ ಇದು ಅದು ಭಕ್ತನ, ಚಿಕ್ಕ ಮಗು ಅದು ಭಕ್ತನ ಇರುವಂತ ಒಂದು ಅವಕಾಶ. ಸೊ ಇದರಲ್ಲಿ ನಾಮ ಭೇದ ಭಾವ ಏನಿಲ್ಲ, ಬರೀ ಮನುಷ್ಯನಾಗಿರ್ಬೇಕು ನಾಲ್ಗೆ ಚೆನ್ನಾಗಿರ್ಬೇಕು ಅಷ್ಟೇ. ಕೆಲವರು ನಮ್ಮ ಸಂಸ್ಥೆಯಲ್ಲಿ ಕೆಲವರು ಇದ್ದಾರೆ, ಅವ್ರಿಗೆ ಮಾತು ಬರೋದಿಲ್ಲ, ಕೆಲವರು ನಾಲ್ಗೆನೂ ಇಲ್ಲ ಅವ್ರಿಗೆ. ಬಟ್ ಅವ್ರು ಎಷ್ಟು ಸುಖವಾಗಿದ್ದಾರೆ ಅಂದ್ರೆ ಅವ್ರು ಬಹಳ ಸುಖವಾಗಿದ್ದಾರೆ, ಯಾಕಂದ್ರೆ ಅವ್ರು ಬರೀ ಕೇಳ್ತಾ ಇದ್ದಾರೆ ಹರಿಕೃಷ್ಣ ಮಹಾಮಂತ್ರ, ತಾವು ಕಂಟಿನ್ಯೂಸ್ ಆಗಿ ಹರಿಕೃಷ್ಣ ಮಹಾಮಂತ್ರ ಕೇಳ್ತಾ ಇದ್ದಾರೆ. ಸೊ ಅವ್ರು ಆನಂದ ಆಗಿದ್ದಾರೆ. ಅವ್ರು ಕೆಲವು ಕಡೆ ಡಿಸಬಿಲಿಟೀಸ್ ಇದೆ, ನಮ್ಮ ಸಂಸ್ಥೆಯಲ್ಲಿ ಹಲವಾರು ಜನ ಇದ್ದಾರೆ. ನಾನು ಖುದ್ದಾಗಿ 2002 ಮಾಯಾಪುರ ಜಾಗ ಇದೆ ಅಲ್ಲಿ ಈ ಭಕ್ತರೆಲ್ಲ ಒಂದ್ಸತಿ ಒನ್ ಇಯರ್ ಒಂದ್ಸತಿ ಎಲ್ಲ ಬರ್ತಾರೆ. ಸೊ ಆ ಟೈಮಲ್ಲಿ ನಾನು ನೋಡಿದೆ ಅವ್ರಿಗೆ 2 ಕೈ 2 ಕಾಲು ಇಲ್ಲ. ಓಕೆ, ಅವರು ಎಷ್ಟು ಆನಂದವಾಗಿದ್ದಾರೆ ಗೊತ್ತ. ಆಮೇಲೆ ನಾನು ಅವ್ರಿಗೆ ಹೋಗಿ ಕೇಳಿ ಅಕ್ಕಿ ಈ ಕೇಳಬೇಕು ಅಂತ ನನಗೆ ಒಂದು ಮನ್ಸಿತ್ತು. ಅವ್ರಿಗೆ ಹೋಗಿ ಕೇಳಿದಾಗ ಅವ್ರು ಹೇಳ್ತಾ ಇದಾರೆ ಈ ದೇಹದ ಮೇಲೆ ಈ ಸುಖ ನಿಂತಿಲ್ಲ. ಸೊ ನಾಮ ಕೃಷ್ಣ ನಾಮ ಯಾರ ಬೇಕಾದ್ರೂ ತಗೊಳ್ಬಹುದು. ಅದಕ್ಕೆ ಇದು ಉದಾಹರಣೆ, ಬಾಡಿ ಅಂದ್ರೆ ನಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗಿದೆ ಈ ಮಂತ್ರ. ಸೊ ಅದರಿಂದ ಅವ್ನು ಎಷ್ಟೇ ರಿಚ್ ಅಂದ್ರೆ ಎಷ್ಟೇ ಅಂದ್ರೆ ದುಡ್ಡು ಇರ್ಬೋದು, ಎಷ್ಟೇ ಬಡವನಾಗಿರ್ಬೋದು ಬಡವನಾಗಿರ್ಬೋದು, ಸುಮ್ನೆ ಈ ಹರೇ ಕೃಷ್ಣ ಮಹಾಮಂತ್ರನ ಜಪ ಮಾಡಿದ್ರೆ ಅವನಿಗೆ ಯಾವಾಗ್ಲೂ ಆನಂದವಾಗಿರುತ್ತೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನಾಶತಿ ನಾಕಾಂಕ್ಷತಿ ಸಮ ಸರ್ವೇಶು ಭೂತೇಶು ಮತ್ ಭಕ್ತಿ ನಗತಿ ಪರಮ. ಇದು ಭಗವದ್ಗೀತಾದಲ್ಲಿ ಕೃಷ್ಣ ಹೇಳ್ತಾರೆ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಬ್ರಹ್ಮಭೂತ ಪ್ರಸನ್ನಾತ್ಮ. ಸೊ ಯಾರು ಈ ಕೃಷ್ಣ ಪ್ರಜ್ಞೆಯನ್ನ ಡೈಲಿ ಅವರ ಜೀವನದಲ್ಲಿ ಅವ್ರು ಯಾರೇ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ನಾನು ಸಾಫ್ಟ್ವೇರ್ ಕಂಪನಿಯಲ್ಲಿ ಇರ್ಬೋದು, ಫಾರ್ ಎಕ್ಸಾಂಪಲ್ ಇನ್ನೊಬ್ರು ಯಾರೋ ಕೂಲಿ ಮಾಡ್ತಾ ಇರ್ಬೋದು, ಇವರಿಬ್ರು ಹರೇ ಕೃಷ್ಣ ಮಹಾಮಂತ್ರ ತಗೊಂಡು ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅನ್ಕೋಣ. ಸೊ ಇಬ್ಬರಿಗೂ ಕೃಷ್ಣ ಸಮವಾಗಿರ್ತಾನೆ. ಯಾರು ಭಕ್ತಿ ಯೋಗನ ಜಾಸ್ತಿ ಅಂದ್ರೆ ಈ ಭಕ್ತಿ ಈ ತರ ಹರೇ ಕೃಷ್ಣ ಮಹಾಮಂತ್ರ ಜಪ ಜಾಸ್ತಿ ಯಾರು ಮಾಡ್ತಾರೆ ಆ ಕೃಷ್ಣನ ಯಾರು ನೆನೀತಾರೆ ಅವರಲ್ಲಿ ಕೃಷ್ಣ ಇರ್ತಾನೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ನಾವು ಬ್ರಹ್ಮಭೂತ ಪ್ರಸನ್ನಾತ್ಮ, ಅವನು ಯಾವಾಗ್ಲೂ ಪ್ರಸನ್ನನಾಗಿರ್ತಾನೆ, ಅವ್ನ್ ಯಾವಾಗ್ಲೂ ಇದು ಇರೋದಿಲ್ಲ ಈ ತರ. ನಾನು ಇವಾಗ ಇಷ್ಟ ಫಾರ್ ಎಕ್ಸಾಂಪಲ್ ಇದು ಒಂದು ಎಕ್ಸಾಂಪಲ್ ಉದಾಹರಣೆ ಕೊಡ್ತೀನಿ, ಇಷ್ಟ ನಾನು ಕೆಲಸ ಮಾಡಿರ್ತಾನೆ ಆದ್ರೆ ಕೃಷ್ಣನ ಸಬ್ಜೆಕ್ಟ್ ಬಂದಾಗ ಎಲ್ಲಿಲ್ಲದ ಉತ್ಸಾಹ ಆಗುತ್ತೆ. ಸೊ ಯಾಕೆ ಅಂದ್ರೆ ಈ ನಾವು ಹರಿಕೃಷ್ಣ ಮಹಾಮಂತ್ರ ನಾವು ಪ್ರತಿ ದಿವಸ ನಮ್ಮ ಜೀವನದಲ್ಲಿ ಅನುಭವಿಸ್ಕೊಳ್ತೇವೆ. ಕಲಿಕಾಲೇ ನಾಮ ರೂಪೆ ಕೃಷ್ಣ. ಇನ್ನೊಂದು ಬಹಳ ಉತ್ತಮವಾಗಿರುವಂತ ಶ್ಲೋಕ ಶ್ರೀಮದ್ ಭಾಗವತದಲ್ಲಿ ಇರ್ತಾರೆ, ಅಥ ಶ್ರೀಕೃಷ್ಣ ನಾಮಾದಿ ನಭಾವೆ ಗ್ರಾಹ್ಯನ ಇಂದ್ರಿಯಲ್ಲಿ ಸೇವೋನ್ಮುಖಿ ಜೀವಾದ ಸ್ವಯಮೇವ ಸ್ಫುರಪದ. ಇದರಲ್ಲಿ ಏನ ಹೇಳ್ತಾರೆ ಅಂತಂದ್ರೆ ಅಥ ಶ್ರೀಕೃಷ್ಣ ನಾಮಾದಿ, ನಾಮ ಆದಿ ಅಂದ್ರೆ ಕೃಷ್ಣನ ನಾಮಗಳು ಅಲಗು. ಅಥ ಶ್ರೀಕೃಷ್ಣ ನಾಮಾದಿ ನಭಾವೆ ಗ್ರಾಹ್ಯನಿಂದ್ರಿಯ, ಕೃಷ್ಣನ ನಮ್ಮ ದೇಹದ ಮೂಲಕ ನೋಡಕ್ಕಾಗಲ್ಲ ಅಂದ್ರೆ ನಮ್ಮ ಅಂಗಾಂಗಗಳ ಮೂಲಕ ನೋಡಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಆ ಕೃಷ್ಣನ ವಿಗ್ರಹ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ಅವ್ರು ಎಲ್ಲಿಂದ ನೋಡ್ತಾ ಇದ್ರೆ ಹೃದಯದಿಂದ ನೋಡ್ತಾ ಇದ್ದಾರೆ. ಅವ್ರು ಅದು ಹೇಗೆ ನಾವು ನೋಡ್ತಾ ಇದ್ವಿ ಫೋಟೋಸ್ ನೋಡ್ತಾ ಇದ್ವಿ ಇರುವಂತ ವಿಗ್ರಹಗಳು ನೋಡ್ತಾ ಇದ್ವಿ. ಆದ್ರೆ ಭಕ್ತನಾಗಿರೋನು ನಮಗೂ ಜಯ ಡಿಫ್ರೆನ್ಸ್. ಅವನು ಅವನ ಹೃದಯದಿಂದ ನೋಡ್ತಾ ಇದ್ದಾನ ಕೃಷ್ಣ. ಹೇಗೆ ಹೇಗಂತಂದ್ರೆ ಜಿಹ್ವ ಆಗಿ, ಜಿಹ್ವ ಅಂದ್ರೆ ನಾಲಿಗೆ, ನಾಲಿಗೆ ಜಿಹ್ವ ಅಂದ್ರೆ ಅಥವಾ ಶ್ರೀಕೃಷ್ಣ ನಾಮಾಗಿ ನಾ ಬಾವೆ ಗ್ರಾಮಿ. ಈ ಇಂದ್ರಿಯಗಳಿಂದ ನಾವು ನೋಡೋಕ್ಕಾಗಲ್ಲ, ಆದ್ರೆ ಸೇವೋನ್ಮುಖಿಯಾಗಿ ಜಿಹ್ವ ಅದು ನಾವು ಜಿಹ್ವದಿಂದ ಸೇವೆ ಮಾಡ್ಬೇಕಂತ. ಅದು ಹೇಗೆ ಹೇಗಂದ್ರೆ ನಾವು ಈ ಟಂಗ್ ಅಂದ್ರೆ ಜಿಹ್ವನ ನಾವು ಅಲರ್ಟ್ತೀವಿ, ಅದನ್ನ ಎಲ್ಲರೂ ಅಲರ್ಟ್ತಾರೆ. ಹೀಗೆ ಕೆಲವು ಪಕ್ಕದ ಮನೆಯವ್ರು ಹಿರಿಯ ಪಕ್ಕದ ಮನೆಯವರು ಹಂಗೆ ನೀವು ನೋಡ್ಬೋದು. ಆಮೇಲೆ ಇದು ಇಲ್ಲ ಪ್ರಭುಪಾದ ಒಂದು ಬಹಳ ಉತ್ತಮವಾಗಿರುವಂತ ಉದಾಹರಣೆ ಕೊಡ್ತಾರೆ. ಈ ತರ ಮಾತಾಡೋದು ಯಾರು ಜಾಸ್ತಿ ಮಾತಾಡೋದು ತರ ಒತ್ತಮುತ್ತವರು ಅಂದ್ರೆ ಹತ್ತು. ಸೊ ಈ ಕಪ್ಪೆಗಳು ಈ ರೈನಿ ಸೀಸನ್ ಅಂದ್ರೆ ಈ ಮಳೆಗಾಲದಲ್ಲಿ ಅಂತ ಇರುತ್ತೆ, ನೀವು ನೋಡಿಕೊಳ್ಬೇಕು. ಸೊ ಅದು ಒತ್ತಬಿಡ್ತಾ ಎಷ್ಟು ಅದರ ಎಷ್ಟು ಅದಕ್ಕೆ ಪ್ರಾಬ್ಲಮ್ ತಂದ್ಕೊಳುತ್ತೆ ಅಂದ್ರೆ ಕಪ್ಪೆಲ್ಲಿರೋ ಹಾವು ಆಕ್ಟಿವೇಟ್ ಆಗುತ್ತೆ, ಹೌದಲ್ಲ. ಸೊ ನಾವು ಆತರ ಇರಬಾರ್ದು ಅಂತ ಶ್ಲೋಕ ಒಬ್ಬರು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅನ್ನೆಸರಿ ಮಾತು, ಅನ್ನೆಸರಿ ನಾವು ಮಾತಾಡಬಾರ್ದು. ಅದು ಮಾತಾಡ್ತಾ ಮಾತಾಡ್ತಾ ಏನಾಗುತ್ತೆ, ತಾವು ನಮ್ಮ ಹತ್ತಿರಕ್ಕೆ ಬರ್ತದೆ. ಜಸ್ಟ್ ಲೈಕ್ ಆ ಕಪ್ಪೆ ಹೇಗೆ ಸಾವನ್ನ ಇನ್ವೈಟ್ ಮಾಡ್ತದೆ, ಆ ಸಾವನ್ನ ಅದು ಕರೀತು. ಅದು ಗೊತ್ತಾ ಇವ ಸಾವ್ ಇದಕ್ಕೆ ಹಾವಿಗೆ ಕ್ಲಿಯರ್ ಆಗಿ ಗೊತ್ತಿದೆ ಕಪ್ಪೆ ಎಲ್ಲಿದೆ ಅಂತ. ಇಲ್ಲದ ಅದು ಉಳಿಸ್ಬೇಕು ಪಾಪ ಅಲ್ವಾ. ಸೊ ಇದೇ ತರ ನಾವು ನಮ್ಮ ಸಾವನ್ನ ಹತ್ತಿರ ತರ್ಸ್ಕೊಳ್ತಾ ಇದ್ದೀವಿ, ಬಟ್ಬಿಟ್ಟು. ಸೊ ಅದಕ್ಕೆ ಏನಾಯ್ತು, ಅದಕ್ಕೆ ಈ ಅಪ ಶ್ರೀಕೃಷ್ಣ ನಾಮಾದಿ ನಭಾವ ಗ್ರಾಹ್ಯವಿಲ್ಲ ಸೇವೋನ್ ಮುಖ್ಯವಿ ಜಿಹ್ವ ಸೇವ. ಇದು ನಾವ್ ಯಾವ ತರ ಸೇವೆ ಮಾಡ್ಬೇಕು ಅಂದ್ರೆ ಜಿಹ್ವದಿಂದ ಸೇವೆ ಮಾಡ್ಬೇಕು. ಆ ಜಿಹ್ವದ ಸೇವೆ ಏನಂದ್ರೆ ಯಾರು ಕೃಷ್ಣ ನಾಮ, ಪ್ರತಿ ದಿವಸ ನಾವು ಅದಕ್ಕೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ರಾಮ್ 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 ಹರೇ ಹರೇ, ಇದರಿಂದ ಕೃಷ್ಣನ ಆಕರ್ಷಣ ಮಾಡ್ತೀವಿ. ಸೇವನ್ ಮುಖ್ಯವಿ ಜಿಹ್ವಾದ ಸ್ವಯಮೇವ ಸುರಭದ ಸ್ಫೂರ್ತಿ ಒಳಿಯಿಂದ ಬರುತ್ತೆ, ಕೃಷ್ಣ ಸ್ಫೂರ್ತಿ ಹೃದಯದಿಂದ ಕೊಡ್ತಾರೆ, ಅವನ ನಾಮನ ತಗೊಳ್ಬೇಕು. ಸೊ ಈ ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ, ಎಲ್ಲರೂ ನೀವೆಲ್ಲರೂ ಈ ಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ಕೃಷ್ಣನ ಕೃಷ್ಣ ಜನ್ಮಾಷ್ಟಮಿಗೆ ಎಲ್ಲರೂ ನೀವು ದಯವಿಟ್ಟು ಬನ್ನಿ. ನಮ್ಮ ಅಡ್ರೆಸ್ ಹೋಗ್ತಿರ್ತಾರೆ ಕೊಟ್ಟಿದ್ದೀನಿ. ಸೊ ಈ ಕೃಷ್ಣಾಷ್ಟಮಿಯಲ್ಲಿ ಕೃಷ್ಣ ಯಾಕೆ ಬರ್ತಾನೆ, ಕೃಷ್ಣ ಯಾಕೆ ಬರ್ಬೇಕು ಫಸ್ಟ್ ಆಫ್ ಆಲ್, ಫಾರ್ ಎಕ್ಸಾಂಪಲ್ ಕೃಷ್ಣ ಯಾಕೆ ಬರ್ಬೇಕು. ಅವನು ಕೃಷ್ಣ ದೇವರಾದ್ರೆ ಅವನ್ ಯಾರು ಕಳ್ಸ್ಬೋದಲ್ಲ, ಅವನ ಬಗ್ಗೆ ಹೇಳಕ್ಕೆ ಬೇರೆ ಯಾರನ್ನಾದ್ರು ಕಳ್ಸ್ಬೋದಲ್ಲ. ಈ ಸಲ ಕಳಿಸೋನು ಕೃಷ್ಣನು ಸ್ವಯಂ ಬರ್ತಾನ ಯಾಕೆ. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಯಡಿಯೂರಪ್ಪ ಯಾಕೆ ಹೋಗ್ಬೇಕು ಬೇರೆ ಕಡೆ, ಯಾವ್ದಾದ್ರು ಒಂದು ಏನೋ ಒಂದು ಆಕ್ಸಿಡೆಂಟ್ ಆದ್ರೆ ಬಾಂಬ್ ಬ್ಲಾಸ್ಟ್ ಆಗಿರುತ್ತೆ ಅಂತ. ಇವಾಗ ಬಾಂಬ್ ಬ್ಲಾಸ್ಟ್ ಆಯ್ತು ನಮ್ಮ ಬೆಂಗಳೂರಲ್ಲಿ, ಅವನೇ ಖುದ್ದಾಗಿ ಹೋಗಿ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದ. ಅವನಲ್ಲಿ ಎಷ್ಟೋ ಜನ ಮಿನಿಸ್ಟರ್ಸ್ ಇದ್ದಾರೆ, ಎಷ್ಟೋ ಜನ ಏನದು ಅವನ ಅಷ್ಟೋ ಜನ ಕಾರ್ಯಕರ್ತರಿದ್ದಾರೆ, ಅವನ್ನೆಲ್ಲ ಕಳಿಸ್ಬೋದಾಗಿತ್ತು, ಅವನ್ ಖುದ್ದಾಗಿ ಯಾಕೆ ಹೋಗ್ತಾನೆ. ಇದು ಬಹಳ ಇಂಪಾರ್ಟೆಂಟ್ ವಿಷಯ ಅಂತ ಆಕ್ಚುಲಿ. ಕೃಷ್ಣ ಯಾಕೆ ಬರ್ತಾನೆ ಅನ್ನೋದು ಬಹಳ ಇಂಪಾರ್ಟೆಂಟ್ ವಿಷಯ. ಸೊ ಕೃಷ್ಣ ಹೇಳ್ತಾನೆ, ಜನ್ಮ ಕರ್ಮ ಸಮಯ ದಿವ್ಯಂ ಏವಂ ಯೋ ವ್ಯಕ್ತಿ ತತ್ವತಃ ತ್ಯಕ್ತವ ದೇಹಂ ಪುನರ್ಜನ್ಮ ನೈತಿ ಮಾನವ ಕಿಶೋರ್ಜುನ. ಕೃಷ್ಣ ಹೇಳ್ತಾನೆ, ನನ್ನ ಜೀವ ನನ್ನ ಜನನ ಮತ್ತು ನನ್ನ ಆಕ್ಟಿವಿಟೀಸ್ ಅನ್ನಕ್ಕೆ ಇದು ನನ್ನ ಕಾರ್ಯಗಳು ನ ಯಾರು ಅರ್ಥ ಮಾಡ್ಕೊಳ್ತಾರೋ. ಜನ್ಮ ಕರ್ಮ ಸಮಯ ದಿವ್ಯಂ, ಇದು ದಿವ್ಯವಾದದ್ದು ಅಂತ ಹೇಳ್ತಾನೆ. ನಾವು ಜನ್ಮ ತಗೊಂಡಿದ್ದೀವಿ, ನಾವು ಕಾರ್ಯಗಳು ಮಾಡ್ತಾ ಇದೀವಿ, ಆದ್ರೆ ಹರಿ ಇದು ಅದು ಆದ್ರೆ ಇದು ದಿವ್ಯವಾದದಲ್ಲ. ಕೃಷ್ಣ ಹೇಳ್ತಂದ್ರೆ ಜನ್ಮ ಕರ್ಮ ಕಮ್ಮಿ ದಿವ್ಯಂ ಅಂದ್ರೆ ಆ ದಿವ್ಯದ ಲೀಲೆಗಳಿಂದ ನಾವು ಸಿದ್ಧಿಗಳನ್ನ ಹೊಂದ್ಬೋದು ಅಂತ ಹೇಳ್ತಾರೆ. ಜನ್ಮ ಕರ್ಮ ಕಮ್ಮಿ ದಿವ್ಯಂ ಏವಂ ಯೋ ವೇತಿ ಸತ್ವತಃ, ಯಾರು ಇದನ್ನ ಸತ್ವತಃ ಅಂದ್ರೆ ಈ ಟ್ರೂತ್ ಯಾರು ಅರ್ಥ ಮಾಡ್ಕೊಳ್ತಾರೋ, ನಿಜವನ್ನ ಅರ್ಥ ಮಾಡ್ಕೊಳ್ತಾರೋ. ತ್ಯಕ್ತವ ದೇಹಂ ಅಂದ್ರೆ ನಾವು ದೇಹ ಬಿಟ್ಟ ಮೇಲೆ ಪುನರ್ಜನ್ಮ ನೈತಿ ಅಂದ್ರೆ ಪುನರ್ಜನ್ಮ ಇಲ್ಲ ಅವನು. ಪುನರ್ಜನ್ಮ ನೈತಿ ಮಾಮೇತಿ ಅರ್ಜುನ್ ಅವನ ಅರ್ಜುನಿಗೆ ಐ ಆಮ್ ಪ್ರಾಮಿಸ್ ಇದ್ವಿ, ನಾನು ಪ್ರಾಮಿಸ್ ಕೊಡ್ತಾ ಇದ್ದೀನಿ. ಮತ್ತೆ ಈ ಲೋಕಸ್ ಬಂದು ಅವಂತಿಲ್ಲ ದುಃಖ ಆಗಿ ಸುಖವಾಗಿ ಪಡೆಯೋದಿಲ್ಲ. ಅವನು ಯಾವಾಗ್ಲೂ ನನ್ನಲ್ಲಿ ಇರ್ತಾನೆ, ಯಾವಾಗ್ಲೂ ಅವನು ಸಂತೃಪ್ತ ಆನಂದವನ್ನು ಬರುತ್ತಾನೆ. ಸೊ ಈ ಜನ್ಮಾಷ್ಟಮಿಗೆ ನೀವೆಲ್ಲರೂ ಬನ್ನಿ. ಈ ಜನ್ಮಾಷ್ಟಮಿನ ನಾವು ಕುಚಲಾಂಬ ಕಲ್ಯಾಣ ಮಂಟಪ ಜಯನಗರ ಹ್ಯಾಂಡ್ ಬ್ಲಾಕ್ ಇಲ್ಲಿ ಆಚರಿಸ್ತಾ ಇದೀವಿ. ನಾಳೆ 23ನೇ ತಾರೀಕು, ನಾಳೆ ಮತ್ತೆ ನಾಡಿದ್ದು ಎರಡು ದಿವಸ ಆಚರಿಸ್ತಾ ಇದೀವಿ. ಐದು ಗಂಟೆಗೆ ಸಾಯಂಕಾಲ 5 ಗಂಟೆಯಿಂದ ನಾಳೆ ಶುರು ಆಗುತ್ತೆ. ಸಂಡೆ ಫುಲ್ ಡೇ ಇರುತ್ತೆ, ಫುಲ್ ಡೇ ದರ್ಶನ ಇರುತ್ತೆ. ನಮ್ಮ ಇದು ಬಂದು ಶ್ರೀ ಜಗನ್ನಾಥ ಮಂದಿರ ಶ್ರೀಪುರಂ ಅಲ್ಲಿ ಇದೆ ನಮ್ಮ, ಆಕ್ಚುಲಿ ನಮ್ಮ ದೇವಸ್ಥಾನ ಶ್ರೀಪುರಂ ಶಶಿಪುರಂ ಅಲ್ಲಿದೆ. ಇಲ್ಲಿ ಬಂದು ಈ ಜಗನ್ನಾಥ ಬಲದೇವ ಸುಭದ್ರ ವಿಗ್ರಹವಿದೆ. ಜಗನ್ನಾಥ ಕೃಷ್ಣನೇ, ಎರಡ್ಕಡೆ ಇರೋದು ಬಲದೇವ ಬಲರಾಮ, ಮಧ್ಯದಲ್ಲಿ ಇರೋದು ಸುಭದ್ರ ಅರ್ಜುನನ ತಂಗಿ. ಅರ್ಜುನ ಸರಿ, ಅರ್ಜುನ ಹೆಂಡತಿ, ಕೃಷ್ಣನ ತಂಗಿ, ಕೃಷ್ಣನ ತಂಗಿ. ಸೊ ಇವರು ಈ ವಿಗ್ರಹಗಳನ್ನ ನಾವು ಅಲ್ಲಿ ಇಟ್ಟು ಇಂದಿನ ಪೂಜೆ ಮಾಡ್ತೀವಿ. ಎಲ್ಲಾರ್ಗೂ ಹೋಮ ಇದೆ. ಆಮೇಲೆ ಪ್ರಸಾದ ಇರುತ್ತೆ, ಆರತಿ ಪ್ರಸಾದ ಕೀರ್ತನೆ, ಹಲವಾರು ಪ್ರೋಗ್ರಾಮ್ ಇರುತ್ತೆ. ಖಂಡ ಪ್ರಸಾದ. ಸೊ ಪ್ರಸಾದ ನಿಂತೋದಿಲ್ಲ, ದಯವಿಟ್ಟು ಬನ್ನಿ. ಆಮೇಲೆ ಇನ್ನೊಂದ್ ಏನಂತಂದ್ರೆ, ನೀವು ನಮ್ಮ ಕಾರ್ಯಗಳನ್ನ ನೀವು ನೋಡಬಹುದು. ಆಕ್ಚುಲಿ ನಾವು ಗೃಹಸ್ಥರಾಗಿ ಹೇಗೆ ನಮ್ಮ ಜೀವನದಲ್ಲಿ ನಾವು ಈ ಹರಕೃಷ್ಣ ಮಹಾಮಂತ್ರನ ಅಳವಡಿಸಿಕೊಂಡು ಹೇಗೆ ನಾವು ಮುಂದುವರಿಬಹುದು, ಮತ್ತೆ ಪ್ರಾಕ್ಟಿಕಲ್ ಆಗಿ ನೀವು ನೋಡಬಹುದು. ಆಕ್ಚುಲಿ ಭಕ್ತರೆಲ್ಲರೂ ಹೇಗೆ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಕೆಲವರು ಭಕ್ತರು ಇದ್ದಾರೆ, ಅವರು ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಅವರು ಜಪ ಮಾಡ್ತಾ ಇದ್ದಾರೆ. ಮತ್ತೆ ಅವರ ಮಕ್ಕಳು, ಮತ್ತೆ ಅವರ ವೈಫ್ ಅಂದ್ರೆ ಅವರ ಹೆಂಡತಿ ಅಥವಾ ಅವರ ತಂದೆ ತಾಯಿ, ಹಲವಾರು ಜನ ಈ ತರ ತಗೊಂಡಿದ್ದಾರೆ. ಸೊ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಯಾವ ತರ ನಾವು ತಗೊಳ್ಬೇಕು ನಮ್ಮ ಜೀವನದಲ್ಲಿ ಅನ್ನೋದಕ್ಕೆ ಉದಾಹರಣೆಗಾದ್ರೂ ನೀವು ಬಂದು ನೋಡಬೇಕು. ಸೊ ನೀವೆಲ್ಲರೂ ದಯವಿಟ್ಟು ಬನ್ನಿ. ಸೊ ಹರೇ ಕೃಷ್ಣ, ಇವಾಗ ಒಂದು ರೌಂಡ್ ಒಂದು ಮಾಲೆ ಜಪ
ಮಾಡೋಣ.